ஓம் ஸ்ரீ குருப்பியோ நமஹ. அப்ரமம் மங்கரயித்தம் அதிடம் இமலம் சதா அனந்ததீர்த்தமலம் வதேதாப்திரையாபம் மித்யா சித்தாந்த துத்வாந்த வித்வம்ஷண விசக்ஷண ஜெய்தீத்தாக்கிய தனிர்பாசதாம் நோ ஹிருதம்பரே அப்திகிருப்த கல்பயம் பிரத்யத்தி கஜகேசரி வியாசதீர்த்த குரு பூயாத் அஸ்மிஷ்டத சித்தையே தபோ வித்யா விரக்தியாதி சத்குணோகாக்கரானம் வாதிராஜ குருன் வந்தி ஐக்கிரிபதாஷியான் பூஜ்யாய ராகவேந்திராய சத்யதரமரதாய ச மததாம் கல்பருக்ஷாய நமதாம் காமதேனவே துர்வாதி துவாந்தரவையே வைஷ்ணவேந்தீவரேந்தவே ஸ்ரீராகவேந்திர குருவே நமோ அத்தியந்தயாளவே ஆபாதமௌழி பரியந்தம் குருநாமாக்தும் ஸ்மரே தென விக்னாஹ பிரஷ்யந்தி சித்திந்த மனோரதாஹ ஹரி ஓம் ஸ்ரீ குருப்பியோ நமஹ. ஸ்ரீ ஜெயதீர்த்தர ஆராதனா ಸಂದರ್ಭವಾಗಿ ಟೀಕಾರಾಯರ ಒಂದು ವಿಶೇಷ ಸ್ಮರಣೆಯನ್ನು ಮಾಡಿಬಿಟ್ಟು ಇವತ್ತಿನ ಇಕ್ತಿ ಮಲ್ಲಿಕ ವಾದಿರಾಜ ಸ್ವಾಮಿಗಳು ಮಾಡಿರುವಂತಹ ಗ್ರಂಥ ಅದರ ಒಂದು ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ಇದರ ಹೆಸರಿದ್ದಂತೇನೆ ಇದು ಯುಕ್ತಿ ಮಲ್ಲಿಕ, ಯುಕ್ತಿಗಳು. ಸೊ ಆದ್ದರಿಂದ ಇಲ್ಲಿ ಅದರಲ್ಲಿ ಗುಣಸೌರಭ, ನಾವು ಗುಣಸೌರಭ ಅಂತ ಹೇಳಿದಾಗ ಇದು ಗುಣ ಕಥಾ ಸೌರಭ ಅಲ್ಲ, ಗುಣ ಭಗವಂತನ ಗುಣಗಳು ಹೇಳುವುದು ಪ್ರಮಾಣಗಳ ಮೂಲಕವಾಗಿ ನಾವು ತಿಳಿದೀವಾದ್ದರಿಂದ ಪ್ರಮಾಣಗಳ ಚಿಂತನೆ. ಮೊದಲೀಗ ವೇದಗಳ ನಿತ್ಯತ್ವದ ಬಗ್ಗೆ ನಾವು ನೋಡ್ಲಿಕ್ಕೆ ಶುರು ಮಾಡಿದ್ದೀವಿ. ಹಾಗೆ ಮುಂದೆ ಮುಂದೆ ಹೋಗ್ತಾಗ ಕೂಡ ಪ್ರಮಾಣಗಳು. ಸೊ ಆದ್ದರಿಂದ ಇದು ಕಥೆಯ ರೂಪ ಇಲ್ಲಿ ಬರೋದಿಲ್ಲ. ಯುಕ್ತಿ ಮಲ್ಲಿಕೆ ಯುಕ್ತಿಗಳೇ, ಇದು ಪೂರ್ತಿಯಾಗಿ ಎಲ್ಲ ಕಡೆ ಯುಕ್ತಿಗಳಿಂದಲೇ ಕೂಡಿರುವಂಥದ್ದು. ಸೊ ಸ್ವಲ್ಪ ಡ್ರೈ ಆಗಿರುವಂಥದ್ದು, ಆದ್ದರಿಂದ ಸ್ವಲ್ಪ ತಲೆಗೆ ತುಂಬ ಬಿಸಿ ಬರುವಂಥದ್ದು, ಮೇಕ್ಸ್ ಅಸ್ ಥಿಂಕ್ ಅಷ್ಟೆ. ಸೊ ಆದ್ದರಿಂದ ಇಲ್ಲಿ ಗುಣ ಕಥಾ ಅಲ್ಲ, ಅಂದರೆ ಭಗವಂತನ ಕಥೆಗಳ ಮೂಲಕವಾಗಿ ಅವನ ಗುಣಗಳನ್ನು ತಿಳಿಯುವುದಲ್ಲ. ಯುಕ್ತಿ ಅಂತ ಹೇಳಿದಾಗ ಪ್ರಮಾಣಗಳು ನಮಗೆ ವೇದಾದಿಗಳು ಗುಣವನ್ನು ಹೇಳುತ್ತೆ. ಆದ್ದರಿಂದ ಆ ವೇದಾದಿಗಳಲ್ಲಿ ನಮಗೆ ಭಗವಂತನ ಗುಣಗಳನ್ನು ತಿಳಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ದರಿಂದ ವೇದಾದಿಗಳು ಹೇಗೆ ಪ್ರಮಾಣಗಳಾಗತ್ತೆ, ಮಿಕ್ಕ ಪ್ರಮಾಣಗಳನ್ನು ನಾವು ಹೇಗೆ. ಸೊ ಇದು ಪ್ರಮಾಣಗಳ ಚಿಂತನೆಯೇ ಈ ಗುಣ ಸೌರಭದಲ್ಲಿ ವಿಸ್ತಾರವಾಗಿ ಬರುವಂಥದ್ದು. ಅದೇ ಮುಂದೆ ಮುಂದೆ ಹೋಗ್ತಾ ಕೂಡ ಈ ಪ್ರಮಾಣಗಳ ವಿಚಾರವೇ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರುತ್ತೆ. ಈಗ ನಾವು ಮುಖ್ಯವಾದ ಅಂಶ ಈ ನಿತ್ಯತ್ವ ಅನ್ನುವುದು ಆಚಾರ್ಯರು ವಿಷ್ಣು ತತ್ವ ವಿನಿಯಯದಲ್ಲಿ ಅಲ್ಲಿ ವೇದ ನಿತ್ಯತ್ವದ ಬಗ್ಗೆ ವಾದ ರೂಪಕವಾಗಿ ತಗೊಂಡು ಬರ್ತಾರೆ. ಇಲ್ಲಿ ವಾದ ರೂಪಕವಾಗಿ ಅಲ್ಲದೆ ಯುಕ್ತಿ ಮೂಲಕವಾಗಿ ಯುಕ್ತಿಗಳು, ಆದ್ದರಿಂದ ಇದು ಹೀಗೆ ಅಂತ ಯುಕ್ತಿಯನ್ನು ಮಾಡುವುದು, ಯುಕ್ತಿಗಳ ಮೂಲಕವಾಗಿ ವೇದ ನಿತ್ಯತ್ವವನ್ನು ನಾವು ಹೇಗೆ ಚಿಂತನೆ ಮಾಡಬಹುದು. ಆದ್ದರಿಂದ ಇದು ಮೋರ್ ಲೈಕ್ ಯುಕ್ತಿ ಅಷ್ಟೇ ಹೊರತು ನಮಗೆ ಪ್ರೂಫ್ ರೂಪದಲ್ಲಿ ಇರುವಂಥದ್ದಲ್ಲ. ಇದನ್ನು ಉಪಯೋಗಿಸಿಕೊಂಡು ಯಾರ ಜೊತೆ ನಮ್ಮ ವಾದ ಮಾಡಿ ವೇದ ನಿತ್ಯತ್ವವನ್ನು ಹೇಳ್ತೀವಿ ಅಂದರೆ ಅದು ಆಗೋದಿಲ್ಲ. ನಮ್ಮ ಮನಸ್ಸಿಗೆ ಈ ನಿತ್ಯತ್ವ ಹೇಗೆ ನಾವು ಒಪ್ಪಬಹುದು ಅಂತ ಹೇಳುವಂತ ಮಾತುಗಳಾಗಿದೆ. ನಾವು ಅದೇ ಗುಣಸೌರಭದಲ್ಲಿ ಲಾಸ್ಟ್ ಕ್ಲಾಸ್ ನೋಡಿದಂತೆ 57-58 ಶ್ಲೋಕಗಳು ಇಲ್ಲಿ ಹೀಗೆ ನೋಡಿದ್ದೀವಿ ನಾವು. ನಿತ್ಯ ಈಶ ಬುದ್ಧಿ ಉಪಾದೇಹೆ ತದ್ ವರ್ಣ, ಅಲ್ಲಿ ಆ ವರ್ಣಗಳ ಬಗ್ಗೆ. ಸೊ ತದ್ ವರ್ಣೇಶು ಔಪಾಧಿಕ ಕ್ರಮ ಮಠಾಕಾಶ ಘಟಾಕಾಶ ಕ್ರಮವತ್ ಸ್ಯಾತ್ ಅನಾದಿತ ಅಂತ ಹೇಳಿ ಈ ಅನಾದಿತ್ವದ ಬಗ್ಗೆ ಚಿಂತನೆಯನ್ನು ಮಾಡ್ತಾ, ಉಪಾಧಿ ನಿತ್ಯತಾಯಾಮ್ತು ನಿತ್ಯತಾ ಅಪಿ ಅಸ್ಯ ಶೋಭತೆ ಅನಾದಿ ಅಜ್ಞಾನತಃ ಅನಾದಿ ಯಥಾ ಸಂಸಾರ ಬಂಧನಂ ಯಥಾವ ಪ್ರತಿಬಿಂಬ ಆತ್ಮ ಜೀವೇನ ಅನಾದಿಹಿ ಶ್ರುತೌ ಶ್ರುತಃ ಅಂಥೇಳಿ ಇಲ್ಲಿ ನೋಡುವಾಗ ನಾವು ನಿತ್ಯವಾದ ವಸ್ತುಗಳು, ಯಾವುದೇ ಒಂದು ವಸ್ತುವು ನಿತ್ಯವಾಗಿರಬೇಕಂತ ಹೇಳಿದರೆ ಅದು ಇನ್ನೊಂದರ ಪ್ರತಿಬಿಂಬ ರೂಪದಲ್ಲಿ ಇದ್ದರೆ ನಾವು ಅದಕ್ಕೆ ವೇರಿಯಸ್ ಉದಾಹರಣೆ ತಗೊಂಡು ಉಪಾಧಿ ಅಂದರೆ ಏನು, ಬಿಂಬ ಅಂದರೆ ಏನು, ಪ್ರತಿಬಿಂಬ ಅಂದರೆ ಏನು, ಪ್ರತಿಬಿಂಬ ನಿತ್ಯವಾಗಬೇಕಂದರೆ ಏನು ಬೇಕಾಗಿದೆ, ಬಿಂಬ ನಿತ್ಯತ್ವ ಇದ್ದರೇನೆ ಪ್ರತಿಬಿಂಬ ನಿತ್ಯವಾಗಲಕ್ಕೆ ಮೊದಲನೇ ಸ್ಟೆಪ್. ಸೊ ಬಿಂಬ ನಿತ್ಯ ಆದ ಮಾತ್ರಕ್ಕೆ ಪ್ರತಿಬಿಂಬ ನಿತ್ಯ ಆಗಬೇಕಾಗಿಲ್ಲ. ಬಿಂಬ ನಿತ್ಯವಾಗಿರಬೇಕು, ಉಪಾಧಿಯೂ ನಿತ್ಯವಾಗಿರಬೇಕು, ಬಿಂಬಕ್ಕೆ ಉಪಾಧಿಗೆ ಸನ್ನಿಕರ್ಷತ್ವ ಸನ್ನಿಧಾನತ್ವ ಹತ್ತರ ಇರುವಿಕೆ ಅನ್ನುವುದು ಇರಬೇಕು. ಈ ಮೂರು ಇದ್ದರೆ ಮಾತ್ರ ಪ್ರತಿಬಿಂಬ ನಿತ್ಯವಾಗಿ ಇರುತ್ತೆ. ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾ ಮತ್ತೆ ಇಲ್ಲಿ ವೇದದ ವಿಷಯದಲ್ಲಿ ಉಪಾಧಿ ಯಾವುದು, ಬಿಂಬ ಯಾವುದು, ಪ್ರತಿಬಿಂಬ ಯಾವುದು ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾ ಅಜ್ಞಾನ ಸಂಸಾರ ಬಂಧ ಅನ್ನೋದು ತಗೊಂಡು ಅವು ಸಂಸಾರ ಬಂಧನ ಅನ್ನುವ ಒಂದು ಪ್ರಸಕ್ತ ಅಂದ್ರೆ ಒಬ್ಬರ ಸಂಸಾರ ಅಂತಲ್ಲ, ಸಂಸಾರ ಬಂಧನ ಅನ್ನೋ ಕಾನ್ಸೆಪ್ಟ್ ಯಾವುದಿದೆಯೋ ತತ್ವ ಅದು ನಿತ್ಯ. ಯಾವಾಗಲೂ ಯಾರಿಗೊಬ್ಬರು ಸಂಸಾರ ಬಂಧನ ಇದೆ, ಸಂಸಾರ ಬಂಧನ ಅನ್ನುವ ವಿಚಾರ ಅದು ನಿತ್ಯವಾಗಿರುವಂಥದ್ದು. ಸಂಸಾರ ಬಂಧನ ಯಾವಾಗಲೂ ಇರುವಂಥದ್ದಾಗಿದೆ. ಆದ್ದರಿಂದ ಆ ಸಂಸಾರ ಬಂಧನ ಅನ್ನುವುದು ನಿತ್ಯವಾಗಿ ಇದೆ ಅನ್ನೋದು ಗೊತ್ತು ನಮಗೆ. ಅದು ಹೇಗೆ ನಿತ್ಯವಾಗಿದೆ, ಅದು ಯಾವುದರಿಂದ ಬರುತ್ತೆ ಅಂತ ಅದಕ್ಕೆ ಉದಾಹರಣೆ ರೂಪದಲ್ಲಿ, ಅದೇ ವಿಧವಾಗಿ ಜೀವನಿತ್ಯತ್ವವನ್ನು ವೇದ ಹೇಳುತ್ತೆ. ಜೀವನಿತ್ಯತ್ವ ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ. ಜೀವ ಪರಮಾತ್ಮನ ಪ್ರತಿಬಿಂಬ ಆಗಿದೆ. ಈ ಜೀವದ ನಿತ್ಯತ್ವ ಹೇಗಾಗತ್ತೆ, ಇದು ಎರಡು ಉದಾಹರಣೆಗಳನ್ನಿಟ್ಟುಕೊಂಡು ಅದೇ ರೀತಿಯಲ್ಲಿ ನಾವು ವೇದದ ನಿತ್ಯತ್ವವನ್ನು ಕೂಡ ನೋಡಬಹುದು ಅನ್ನೋದು ನಾವು ಶುರು ಮಾಡಿದ್ದೀವಿ. ಅದನ್ನು ಮತ್ತೊಂದು ಸಾರಿ ವಿಸ್ತಾರ ಮಾಡ್ತೀನಿ. ಈಗ ಪರಮಾತ್ಮ ನಿತ್ಯ, ಪರಮಾತ್ಮ ನಿತ್ಯೋ ನಿತ್ಯ ನಾಮ ಅವನು ನಿತ್ಯ ಅಂತ ಒಪ್ಪಿದ್ದೀವಿ. ಇಲ್ಲಿ ಜಡವಸ್ತುಗಳಲ್ಲಿ ಉದಾಹರಣೆಗೆ ಒಂದು ಮಿರರ್, ದರ್ಪಣ, ಕನ್ನಡಿ ಇದ್ದರೆ ಆ ಕನ್ನಡಿಯನ್ನು ಉಪಾಧಿ ಅಂದರೆ ಯಾವುದರಿಂದ ಪ್ರತಿಬಿಂಬ ಉಂಟಾಗತ್ತೋ ಅದಕ್ಕೆ ಉಪಾಧಿ. ಉಪಾಧಿ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಉಪಾಧಿ ಅಂತ ಹೇಳಿದರೆ ದರ್ ಮಲ್ಟಿಪಲ್ ಮೀನಿಂಗ್ಸ್. ಒಂದು ಅರ್ಥ ಏನಂತ ಹೇಳಿದರೆ ಬಿಂಬದಿಂದ ಪ್ರತಿಬಿಂಬ ಬರಲಕ್ಕೆ ಯಾವುದು ಕಾರಣಭೂತವಾಗಿದೆಯೋ ಅದನ್ನು ಉಪಾಧಿ ಅಂತ ಕರಿತೀವಿ. ಉದಾಹರಣೆಗೆ ಕನ್ನಡಿ ವಿಷಯದಲ್ಲಿ ಒಂದು ಹೂವಾಗಲಿ ಯಾವುದೋ ಒಂದು ವಸ್ತು, ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇದ್ದರೆ ಅದರ ಮುಂದೆ ಕನ್ನಡಿ ಇಟ್ಟರೆ ಆ ವಸ್ತು ಬಿಂಬ ಕನ್ನಡಿ ಅನ್ನೋದು ಅದು ಉಪಾಧಿ. ಅದರ ಕನ್ನಡಿಯಲ್ಲಿ ಕಾಣಿಸುವ ರಿಫ್ಲೆಕ್ಷನ್ ಯಾವುದಿದೆ ಪ್ರತಿಬಿಂಬ ಅದು ಪ್ರತಿಬಿಂಬ ಅಂತೀವಿ. ಅದರ ಒಳಗಿರುವ ಇಮೇಜ್ ಅದನ್ನು ಪ್ರತಿಬಿಂಬ ಅಂತ ಕರಿತೀವಿ. ಈಗ ಕನ್ನಡಿ ಮುರಿದು ಹೋದ್ರೆ ಪ್ರತಿಬಿಂಬ ಹೊರಟೋಗತ್ತೆ. ವಸ್ತು ಹಾಗೆ ಇರುತ್ತೆ, ವಸ್ತು ಇನ್ನೂ ಇದೆ, ಆದ್ರೆ ಕನ್ನಡಿ ಮುರಿದು ಹೋದರೆ ಪ್ರತಿಬಿಂಬ ಹೊರಟೋಗತ್ತೆ. ಇಲ್ಲ ಆ ವಸ್ತುವನ್ನು ಕನ್ನಡಿಯಿಂದ ದೂರ ಮಾಡಿದ್ರೆ, ಕನ್ನಡಿ ಹಿಂದ್ಗಡೆ ತಗೊಂಡೋಗ ವಸ್ತು ಇಟ್ಟರೇನೋ ಏನೋ ಮಾಡಿದರೆ ಪ್ರತಿಬಿಂಬ ಹೊರಟೋಗತ್ತೆ, ಪ್ರತಿಬಿಂಬ ಇರೋದಿಲ್ಲ. ಅಂದ್ರೆ ಆ ಪ್ರತಿಬಿಂಬ ಇರುವುದಕ್ಕೆ ಕನ್ನಡಿ ಬೇಕಾಗಿದೆ. ಆ ಬಿಂಬ ವಸ್ತುವು ಆ ಕನ್ನಡಿಗೆ ಆ ವ್ಯೂ ಪಾಯಿಂಟ್ನಲ್ಲಿ ಅದರ ಹತ್ತಿರ ಇರಬೇಕು, ಎಲ್ಲೋ ಒಂದು ಕಡೆ ಇರಬೇಕು. ಈ ಎರಡು ಇದ್ದರೆ ಮಾತ್ರ ಪ್ರತಿಬಿಂಬ ಇರುತ್ತೆ. ಅದೇ ವಿಧವಾಗಿ ಜೀವ ಅನ್ನುವುದು ಈಗ ಕನ್ನಡಿ ಬೇರೆ, ವಸ್ತುವು ಬೇರೆ, ಪ್ರತಿಬಿಂಬ ಬೇರೆ, ಮೂರು ಬೇರೆ ಬೇರೆ. ಉಪಾಧಿ ಅಂದರೆ ಮೀಡಿಯಂ, ಮೀಡಿಯಂ ಅಂತ ನಾವು ಹೇಳ್ಬೋದು, ಮೀಡಿಯಂ ಅಂತ ಕರೆದ್ರೆ ಈ ಮೀಡಿಯಂ ಅನ್ನೋದು ಅದು ಬೇರೆಯಾಗಿದೆ, ಪ್ರತಿಬಿಂಬ ಬೇರೆಯಾಗಿದೆ, ವಸ್ತು ಬೇರೆ, ಮೂರು ಬೇರೆ ಬೇರೆ ಆಗಿದೆ. ಆದರೆ ಚೈತನ್ಯಗಳಲ್ಲಿ ಪ್ರತಿಬಿಂಬವು ಉಪಾಧಿಯು ಮೀಡಿಯಂ ಅಂಡ್ ದ ರಿಫ್ಲೆಕ್ಷನ್ ಎರಡೂ ಒಂದೇ ಆಗಲಕ್ಕೆ ಅವಕಾಶ ಇದೆ. ಅದಕ್ಕೆ ಕ್ಲೋಸೆಸ್ಟ್ ಜಡ ವಸ್ತುಗಳಲ್ಲಿ ನಾವು ನೋಡಬಹುದಾಗಿದ್ದು ಒಂದು ಇದು ನೀರಿನ ಕಣ ಇರುತ್ತೆ, ಪಾರ್ಟಿಕಲ್ ಆಫ್ ವಾಟರ್ಸ್, ಆಕಾಶದಲ್ಲಿರುವ ಮಾಯಿಶ್ಚರ್ ಪಾರ್ಟಿಕಲ್ಸ್ ಯಾವ್ದಿರುತ್ತೋ ಅದರಿಂದ ನಾವು ಇದು ರೈನ್ಬೋ ಫಾರ್ಮ್ ಆಗೋದು ನೋಡ್ತೀವಿ. ಧನ ಸೊ ಇಂದ್ರಧನಸ್ಸು ಅಂತ ಇರ್ತೀವಿ, ಇಂದ್ರಧನಸ್ಸು ರೈನ್ಬೋ ಅದು ಫಾರ್ಮ್ ಆಗತ್ತೆ. ಅದು ಫಾರ್ಮ್ ಆಗಲಕ್ಕೆ ಅಲ್ಲಿರುವ ಒಂದು ಪ್ರತಿ ಒಂದು ನೀರಿನ ಬಿಂದುವಿನಲ್ಲಿ ದ ಪಾರ್ಟಿಕಲ್ನಲ್ಲಿಯೇ ಆ ಲೈಟ್ ಅನ್ನುವುದು ಅದು ಬಿಂಬ, ಅದರ ರಿಫ್ಲೆಕ್ಷನ್ ಅದರಲ್ಲಿ ಬೀಳತ್ತೆ. ಆ ರಿಫ್ಲೆಕ್ಷನ್ ಬರುವುದು ಎಲ್ಲಿ ಯಾವ ಬರುತ್ತೋ ಆ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂಡ್ ದ ರಿಫ್ಲೆಕ್ಷನ್ ಎರಡು ಒಂದೇ ಆಗಿಬಿಟ್ಟಿರುತ್ತೆ ಅಲ್ಲಿ. ಅಂದರೆ ಸ್ವಲ್ಪ ಸಟಲ್ ಡಿಫ್ರೆನ್ಸ್ ಇರುತ್ತೆ, ಆದರೆ ಒಂದೇ ಅಂತ ನೋಡಲಿಕ್ಕೆ ನಮಗೆ ಒಂದು ಸ್ಕೋಪ್ ಇದೆ, ಅವಕಾಶ ಇದೆ. ಅಟ್ಮಾಸ್ಫಿಯರ್ನಲ್ಲಿ ದ ಲೈಟ್ ರಿಫ್ಲೆಕ್ಷನ್ ಫಾರ್ಮ್ ಆದ ಕಡೆ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂಡ್ ದ ರಿಫ್ಲೆಕ್ಷನ್, ಅಲ್ಲಿ ಬೇರೆ ಕನ್ನಡಿಗಳೇನಿಲ್ಲ, ದೇರ್ ಇಸ್ ನೋ ಸಪರೇಟ್ ಮಿರರ್ಸ್ ಅಲ್ಲಿ. ಸೊ ಅಲ್ಲೇ ರಿಫ್ಲೆಕ್ಷನ್ ಫಾರ್ಮ್ ಆಗ್ತಾ ಇದೆ, ಅಲ್ಲಿಯೇ ರಿಫ್ಲೆಕ್ಟಿಂಗ್ ಮೀಡಿಯಂ ಅಲ್ಲೇ ಇದೆ, ಎರಡು ಒಂದೇ ಕಡೆ ಇದೆ. ಆದ್ದರಿಂದ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂಡ್ ದ ರಿಫ್ಲೆಕ್ಷನ್ ಒಂದೇ ಅಂತ ಹೇಳಬಹುದು, ಅಟ್ ಲೀಸ್ಟ್ ಅಲ್ಲಿ ನೋಡಬಹುದು ನಾವು. ಚೇತನದಲ್ಲಿ ಇನ್ನೂ ಸ್ಪಷ್ಟವಾಗಿ ಅಂದ್ರೆ ನಮಗೆ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂಡ್ ದ ರಿಫ್ಲೆಕ್ಷನ್ ಒಂದೇ ಆಗುವುದು ಚೇತನರಲ್ಲಿ ಇನ್ನೂ ಅವಕಾಶ ಹೆಚ್ಚು. ಅಂದ್ರೆ ಅಲ್ಲಿ ಜಡ ಪದಾರ್ಥ ಅಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಅಷ್ಟೇ, ಅಲ್ಲಿ ಸಟಲ್ ಡಿಫ್ರೆನ್ಸ್ ಇದೆ. ಆದ್ರೆ ಚೇತನದಲ್ಲಿ ಜೀವನೇ ಉಪಾಧಿಯಾಗಿದೆ, ಪರಮಾತ್ಮ ಅವನು ಬಿಂಬ. ಜೀವ ಅನ್ನುವ ಉಪಾಧಿಯಲ್ಲಿ ರಿಫ್ಲೆಕ್ಟ್ ಆಗುವುದು ಜೀವನೇ ರಿಫ್ಲೆಕ್ಟ್ ಆಗ್ತಾನೆ. ಅಂದರೆ ಏನು, ಪರಮಾತ್ಮ ಅನ್ನುವ ಬಿಂಬದಲ್ಲಿ ಜೀವ ಅನ್ನುವುದು ರಿಫ್ಲೆಕ್ಟ್ ಆಗತ್ತೆ. ಆ ಜೀವನು ನಿತ್ಯನಾಗಿದ್ದಾನೆ, ಆದ್ದರಿಂದ ಆ ಪ್ರತಿಬಿಂಬ ರೂಪವಾದ ಜೀವ ಅವನು ನಿತ್ಯನ, ಜೀವದ ನಿತ್ಯತ್ವ ಅದರಿಂದಲೇ ಉಂಟಾಗತ್ತೆ. ಅದು ಆತ್ಮಾಶ್ರಯ ದೋಷ ಆಗೋದಿಲ್ಲ, ಆದರೆ ಅದು ಸೆಲ್ಫ್ ಸಪೋರ್ಟಿಂಗ್ ಅಷ್ಟೇ. ಯಾಕಂದರೆ ಜೀವ ನಿತ್ಯವಾಗುವುದಕ್ಕೆ ಆ ಭಗವಂತ ನಿತ್ಯತ್ವವನ್ನು ಕೊಟ್ಟಿದ್ದಾನೆ ಜೀವಕ್ಕೆ. ಆ ಜೀವ ತನ್ನ ರಿಫ್ಲೆಕ್ಷನ್ನು ತನ್ನಲ್ಲೇ ರಿಫ್ಲೆಕ್ಟ್, ಅಂದರೆ ಭಗವಂತನ ರಿಫ್ಲೆಕ್ಷನ್ನು ಜೀವನಲ್ಲಿ ಆಗುವುದಕ್ಕೆ ಜೀವ ಇದ್ದರೆ ಸಾಕು, ಅದಕ್ಕೆ ಇನ್ನೊಂದು ಮೀಡಿಯಂ ಬೇಕಾಗಿಲ್ಲ. ಜೀವನೇ ಈಸ್ ಎನಫ್ ಫಾರ್ ರಿಫ್ಲೆಕ್ಟಿಂಗ್ ಪರಮಾತ್ಮ. ಆದ್ದರಿಂದ ಇಲ್ಲಿ ಉಪಾಧಿ, ಜೀವನೇ ಉಪಾಧಿ, ಪ್ರತಿಬಿಂಬವೂ ಉಪಾಧಿ, ಎರಡು ಒಂದೇ. ಪ್ರತಿಬಿಂಬ ಅಂಡ್ ಉಪಾಧಿ ಒಂದೇ ಆಗಿದೆ. ಪರಮಾತ್ಮ ಬಿಂಬನಾಗಿದ್ದಾನೆ, ಒಂದು ಬಿಂಬ, ಪ್ರತಿಬಿಂಬ, ಉಪಾಧಿ ಒಂದೇ ಆಗಿದೆ. ಸೊ ಇನ್ಸ್ಟ್ ಆಫ್ ತ್ರೀ ಆಬ್ಜೆಕ್ಟ್ಸ್ ಎರಡೇ ಆಬ್ಜೆಕ್ಟ್, ಪರಮಾತ್ಮ, ಜೀವ. ಜೀವ ಅನ್ನುವುದು ಆ ಉಪಾಧಿಯಲ್ಲಿ ಪ್ರತಿಬಿಂಬಿತವಾದದ್ದು ಜೀವ ಅವನೇ. ಸೊ ಆದ್ದರಿಂದ ಇಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ಈ ವಿಧವಾಗಿ ನೋಡಬೇಕು. ಇಲ್ಲಿ ಪರಮಾತ್ಮ ಸರ್ವವ್ಯಾಪಕ, ಆದ್ದರಿಂದ ಪ್ರತಿಬಿಂಬ ಗೋಯಿಂಗ್ ಔಟ್ ಆಫ್ ದ ಸ್ಕೋಪ್ ಆಫ್ ಪರಮಾತ್ಮ ಸಾಧ್ಯ ಇಲ್ಲ. ಪರಮಾತ್ಮ ಗೋಕೆ ಜೀವಕ್ಕೆ ಸನ್ನಿಧಾನ ಇಲ್ಲದೆ ಇರುವುದನ್ನು ಸಾಧ್ಯ ಇಲ್ಲ, ಯಾಕಂದ್ರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಅವನು ಸರ್ವವ್ಯಾಪಕ. ಆದ್ದರಿಂದ ಅಪ್ರಮೇಯನಾಗಿದ್ದಾನ, ಆದ್ದರಿಂದ ಪರಮಾತ್ಮ ಅವನನ್ನು ಇಲ್ಲದೆ ಇರುವ ಜಾಗವೇ ಇಲ್ಲ. ಆದ್ದರಿಂದ ಎಲ್ಲ ಕಡೆ ಅವನು ಇರುವುದರಿಂದ ಜೀವ ಅವನಲ್ಲಿ ಪರಮಾತ್ಮ ಯಾವಾಗಲೂ ಪ್ರತಿಫಲಿಸುತ್ತಾ ಇರ್ತಾನೆ. ಆದ್ದರಿಂದ ಜೀವ ನಿತ್ಯನಾಗಿದ್ದಾನೆ, ಜೀವ ಪರಮಾತ್ಮ ಸನ್ನಿಧಾನವು ನಿತ್ಯವಾಗಿದೆ, ಉಪಾಧಿ ನಿತ್ಯವಾಗಿದೆ, ಆದ್ದರಿಂದ ಪ್ರತಿಬಿಂಬನಾದ ಜೀವನು ನಿತ್ಯನಾಗಿದ್ದಾನೆ. ಹೀಗೆ ನಿತ್ಯತ್ವ ಅಲ್ಲಿ ನಮಗೆ ಉಂಟಾಗಿದೆ ಉಪಾಧಿಯ ಮೂಲಕವಾಗಿ. ಈ ಉಪಾಧಿಯನ್ನು ನಾವು ಒಪ್ತೀವಿ, ಉಪಾಧಿ ಖಂಡನದಲ್ಲಿ ಆಚಾರ್ಯರು ಮಾಡುವುದು ಅದು ಬೇರೆ. ಉಪಾಧಿಯ ಮೂಲಕವಾಗಿ ಜೀವ ಪರಮಾತ್ಮರು ಒಂದೇ ಆಗಿದ್ದಾರೆ, ಒಂದು ಉಪಾಧಿಯ ಮೂಲಕವಾಗಿ ಅವರಲ್ಲಿ ಭೇದ ಕಾಣತಾ ಇದೆ, ಭೇದ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ, ಅದನ್ನು ಒಪ್ಪುವುದಿಲ್ಲ. ಉಪಾಧಿಯ ಮೂಲಕವಾಗಿ ಜೀವ ಪರಮಾತ್ಮರ ಭೇದ ಇದ್ದಂತೆ ತೋರತ್ತೆ, ಆ ಉಪಾಧಿ ಹೋದರೆ ಭೇದವು ಹೊಟ್ಟೋಗತ್ತೆ ಅಂತ ವಾದ ಮಾಡ್ತಾರೆ ಅವರು. ಅಂತಹ ಉಪಾಧಿ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಆಚಾರ್ಯರು ಆ ಉಪಾಧಿಯನ್ನು ಖಂಡನೆ ಮಾಡಿದ್ದಾರೆ. ಅಷ್ಟೇ ಹೊರತು ಉಪಾಧಿ ಅನ್ನುವ ವಸ್ತುವೇ ಪ್ರಪಂಚದಲ್ಲಿ ಇಲ್ಲ ಅಂತ ಆಚಾರ್ಯರು ಹೇಳಲಿಲ್ಲ. ಉಪಾಧಿ ಬೇಕಾದಷ್ಟು ಕಡೆ ಇರುತ್ತೆ, ಉಪಾಧಿಯ ಪ್ರಸಕ್ತಿ ಬೇಕಾದಷ್ಟು ಕಡೆ ಚರ್ಚೆಗಳು ಬರುತ್ತೆ. ಸೊ ಅಲ್ಲಿ ಮಾಡಿದ ಉಪಾಧಿ ಖಂಡನ, ಆ ವಿಧವಾದ ಉಪಾಧಿ ಖಂಡನ, ಜೀವ ಪರಮಾತ್ಮರ ಭೇದವನ್ನು ಉಂಟು ಮಾಡುವಂತಹ ಉಪಾಧಿ ಇಲ್ಲ ಅಂತ ಹೇಳಿ ಅಷ್ಟು ಹೇಳುವುದಷ್ಟೆ. ಇಲ್ಲಿ ಜೀವ ಪರಮಾತ್ಮನಲ್ಲಿ ಪ್ರತಿಫಲಿಸುವಂತಹ ರೀತಿಯಲ್ಲಿ ಜೀವ ಅನ್ನುವ ಉಪಾಧಿಯಲ್ಲಿ ಜೀವ ಅನ್ನುವ ಪ್ರತಿಬಿಂಬ ಇದ್ದಾನೆ ಅನ್ನುವುದು ಒಪ್ಪುತ್ತೀವಿ, ಒಪ್ಪಬೇಕು. ಅದೇ ವಿಧವಾಗಿ ಅನಾದಿಯಾಗಿರುವ ಅಜ್ಞಾನ, ಅಜ್ಞಾನವು ಅನಾದಿ. ಸೊ ಇಲ್ಲಿ ಅನಾದಿಯಾಗಿರುವಂತಹ ಇನ್ನೊಂದು ಬಿಂಬ ಅಂದ್ರೆ ಮೂಲಭೂತವಾದದ್ದು ಅಜ್ಞಾನ. ಅಜ್ಞಾನ ಅನ್ನುವ ಬಿಂಬಕ್ಕೆ ಸಂಸಾರ ಬಂಧನ ಅನ್ನುವ ಪ್ರತಿಬಿಂಬ, ಅದು ಪ್ರತಿಬಿಂಬವಾಗಿದೆ. ಸೊ ಸಂಸಾರ ಬಂಧನ, ಇಲ್ಲಿ ನಾವು ಸಂಸಾರವನ್ನೇ ಒಂದು ಉಪಾಧಿಯಾಗಿ ತಗೊಂಡು ಬಂಧನವನ್ನು ಪ್ರತಿಬಿಂಬವಾಗಿ ತಗೋಬಹುದು. ಸಂಸಾರ ಅನ್ನುವ ಉಪಾಧಿಯಲ್ಲಿ ಬಂಧನ ಅನ್ನುವ ಪ್ರತಿಬಿಂಬ ಅಜ್ಞಾನದಿಂದ ಉಂಟಾಗಿದೆ, ಅಜ್ಞಾನದಿಂದ ಬಂಧನ ಬರುತ್ತೆ. ಆದ್ದರಿಂದ ಇದು ಅನಾದಿಯಾಗಿರುವಂತಹ ಕಾನ್ಸೆಪ್ಟ್. ಸೊ ಅಜ್ಞಾನ ಅನಾದಿ, ಆದ್ದರಿಂದ ಈ ಬಂಧನ ಅನ್ನುವ ಒಂದು ವಸ್ತುವು ಯಾರಿಗೋ ಒಬ್ಬರಿಗೆ ಇದ್ದೇ ಇರುತ್ತೆ, ಆ ಕಾನ್ಸೆಪ್ಟ್ ಯಾವಾಗಲೂ ಇರುವಂತದ್ದಾಗಿದೆ. ಸಂಸಾರ ಅನ್ನುವುದು ಕಾನ್ಸೆಪ್ಟ್ ಯಾವಾಗಲೂ ಇರುತ್ತೆ. ಆದ್ದರಿಂದ ಸಂಸಾರ ಅನ್ನುವ ಸಂಸಾರದಲ್ಲಿ ಬಂಧನ ಅನ್ನುವುದು ಅಜ್ಞಾನಕ್ಕೆ ಇರುವಂತದ್ದಾಗಿದೆ. ಅದೇ ವಿಧವಾಗಿ ಭಗವಂತ ನಿತ್ಯ, ಅವನ ಬುದ್ಧಿಯು ನಿತ್ಯ. ಅವನ ಬುದ್ಧಿ, ಭಗವಂತನ ಬುದ್ಧಿ ಯಾವುದಿದೋ ನಿತ್ಯವಾದದ್ದು, ಅದಕ್ಕೆ ನಮಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಉಪಾಧಿ ಯಾವುದು ಆಗತ್ತೆ ಅಂದ್ರೆ ಕ್ರಮ, ಅಕ್ಷರ ಕ್ರಮ, ವರ್ಣ ಕ್ರಮ ಅಂತ ಯಾವ್ದು ಹೇಳ್ತೀವೋ ಆ ವರ್ಣ ಕ್ರಮದಿಂದ, ಆ ಆರ್ಡರ್ ಆಫ್ ದ ಲೆಟರ್ಸ್, ಅದರಿಂದ ನಿತ್ಯವಾಗಿ ಇರುವಂತಹ ವೇದಗಳು. ವೇದಗಳು ನಮ್ಗೆ ಯಾವಾಗಲೂ ವೇದ ನಿತ್ಯ, ವರ್ಣಗಳು ನಿತ್ಯವಾಗಬಹುದು ರೀ. ವೇದದಲ್ಲಿ ಕ್ರಮ, ಅಕ್ಷರ ಕ್ರಮ ಇದೆ, ವಾಕ್ಯ ಕ್ರಮ ಇದೆ, ಒಂದು ಆರ್ಡರ್, ಆರ್ಡರ್ ಆಫ್ ಲೆಟರ್ಸ್, ಆರ್ಡರ್ ಆಫ್ ವರ್ಡ್ಸ್, ಆರ್ಡರ್ ಈ ಹೀಗೆ ಹೇಳಬೇಕು, ವೇದವನ್ನು ಹೀಗೆ ಉಚ್ಚಾರಣೆ ಮಾಡಬೇಕಂತ ನಿಯತಿ ಇದೆ, ದೇರ್ ಇಸ್ ಎ ಪ್ರೊಸೀಜರ್. ಆದ್ದರಿಂದ ವೇದದ ಕ್ರಮ ಅನ್ನುವುದೇ ನಮಗೆ ಉಪಾಧಿಯಾಗಿದೆ. ಆ ವೇದ ಕ್ರಮ ಅನ್ನುವ ಉಪಾಧಿಯಲ್ಲಿ ವೇದಗಳು ಅವು ಪ್ರತಿಬಿಂಬ. ಸೊ ವೇದಗಳು ಉಂಟ ಕ್ರಮದಿಂದ, ಅಂದ್ರೆ ಭಗವಂತನ ಬುದ್ಧಿ ಅದು ಬಿಂಬವಾಗಿದ್ದು ಅದು ಕ್ರಮದಿಂದ, ಕ್ರಮ ಎನ್ನುವ ಉಪಾಧಿಯಿಂದ ವೇದ ಅನ್ನುವ ಪ್ರತಿಬಿಂಬ ಬಂದಿದೆ, ಇದು ನಿತ್ಯವಾಗಿದೆ. ಸೊ ಅದಕ್ಕೆ ನಾವು ಹೇಳುವಾಗ ಕೂಡ ಭಗವಂತನ ಉಸುರು ರೂಪದಲ್ಲಿ ವೇದ ಯಾವಾಗಲೂ ಇರುತ್ತೆ. ಸೊ ಆ ಉಸುರು, ಭಗವಂತನ ಉಸುರೇ ವೇದ ಆಗಿದೆ, ವೇದವೇ ಭಗವಂತನ ಉಸುರು ಆಗಿದೆ. ಅಂದ್ರೆ ಉಸುರು ರೂಪ ಅಂದ್ರೆ ಭಗವಂತನಿಗೆ ಉಸುರು ಬೇಕಾಗಿದೆ ಅಂತಲ್ಲ, ಉಸುರು ರೂಪದಲ್ಲಿ ಆ ವೇದ ಯಾವಾಗಲೂ ಭಗವಂತ ಉಚ್ಚಾರಣೆ ಮಾಡ್ತಾ ಇರ್ತಾನೆ. ಅದಕ್ಕೆ ದಾಶೋಧ ನಾವು ಕೇಳಿದಂತೆ ಭಗವಂತ ಉದ್ಗೀರ್ಯಂತಿ ಅನಿಶಮ್ಯತಃ ಅಂತೇಳಿ, ಭಗವಂತನ ಕಂಠದಿಂದ ವೇದಗಳು ನಿತ್ಯವೂ ಹೊರಹೊಮ್ಮುತ್ತಾ ಇರುತ್ತೆ. ಆದ್ದರಿಂದ ಅಂತಹ ವೇದಗಳು ಉಪಾಧಿ ನಿತ್ಯತ್ವ ಇರುವುದರಿಂದ ಈ ವೇದಗಳಿಗೂ ಕೂಡ ನಿತ್ಯತ್ವ ಬಂದಿದೆ. ಅದು ಕ್ರಮ, ಅಕ್ಷರ ಕ್ರಮ, ವರ್ಣಕ್ರಮ ಅನ್ನುವುದರಿಂದ ಉಂಟಾದಂತಹ ನಿತ್ಯತ್ವ, ಅದು ವರ್ಣಕ್ರಮ ಅನ್ನುವುದೇ ಅಲ್ಲಿ ಉಪಾಧಿಯಾಗಿದೆ ಅಂತ ಹೇಳಿ ಈ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್, ಬಟ್ ಅದನ್ನು ಮುಂದುವರಿಸ್ತಾ ಹೋಗ್ತಾರೆ. ಅದರ ಹೇಳ್ತಾ ನೆಕ್ಸ್ಟ್ 59-60 ಶ್ಲೋಕಗಳಲ್ಲಿ, ಪೂರ್ವಂ ಬುದ್ಧ್ಯಾ ಗ್ರಹಣತಃ ಪೂರ್ವತ್ವಂ ವರ್ಣಗಂ ಹಿತತ್, ಪಶ್ಚಾತ್ ಬುದ್ಧ್ಯಾ ಗ್ರಹಣತಃ ಪರತ್ವಂ ತಚ್ಚ ವರ್ಣಗಂ, ಪೂರ್ವಂ ಬುದ್ಧ್ಯಾ ಪೂರ್ವತಾಯೇವ ಕಾಚಿತ್ ವರ್ಣೇ 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 ಅಸ್ತಿ ಉಪಾಹಿತ ಅಂತೇಳಿ. ಸೊ ವರ್ಣೇಸ್ತ್ಯುಪಾಹಿತ, ಪಶ್ಚಾತ್ ಬುದ್ಧ್ಯಾ ಪರತ್ವಂಚ ವರ್ಣೇಶ್ವಸ್ತಿ ನ ಸಂಶಯ ಅಂತೇಳಿ, ವರ್ಣಗಳಲ್ಲಿ
ಕ್ರಮತ್ವಯ ಅನ್ನುವುದು ಇದೆ. ಹೇಗೆ ಅಂತ ಹೇಳಿದ್ರೆ, ಪೂರ್ವಂ ಬುದ್ಧಿಯ ಬುದ್ಧಿಯಿಂದ ನಾವು ಗ್ರಹಣ ಮಾಡ್ತೀವಿ, ಇದು ಮುಂದೆ ಇರಬೇಕು ಅಂತ. ನಮ್ಗೆ ಭಗವಂತನ ಬುದ್ಧಿಯಲ್ಲಿರೋದು ಒಂದು ಇಲ್ಲ, ನಮಗೆ ತಗೊಂಡ್ರೆ ನಮ್ಮ ಬುದ್ಧಿಯಲ್ಲಿ ಇದು ಈಗ ನಾನು ಮಾತಾಡ್ತಾ ಇದ್ದೀನಿ, ಮಾತಾಡುವಾಗ ಪ್ರತಿಯೊಂದು ಶಬ್ದದಲ್ಲಿಯೂ ಮುಂದೆ ಹಾಕಬೇಕಾದ ಅಕ್ಷರ ಮುಂದೆ ಹಾಕೋದು, ಹಿಂದೆ ಬೇಕಾದ ವರ್ಣ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ಇದು ಶಾಸ್ತ್ರ ವಿಷಯದ ಮಾತ್ರ ಅಲ್ಲ, ಲೌಕಿಕ ವಿಷಯಗಳಲ್ಲಾಗಲಿ ಪ್ರಪಂಚದಲ್ಲಿ ನಡೆಯುವ ಎಲ್ಲಿ ಯಾವ ಟಾಪಿಕ್ ನಲ್ಲಿ ಯಾರು ಮಾತಾಡಿದರೂ ಕೂಡ ಒಂದು ಥಾಟ್ ಫ್ಲೋ ಹೊರಗೆ ಬಂದಾಗ ವರ್ಣಗಳು ಅಕ್ಷರಗಳು ಆಟೋಮ್ಯಾಟಿಕ್ ಆಗಿ ಮುಂದೆ ಬರಬೇಕಾಗಿದ ವರ್ಣ ಮುಂದೆ ಬರುತ್ತೆ, ಆಮೇಲೆ ಬರಬೇಕಾದ ವರ್ಣ ಆಮೇಲೆ, ಯಾಕಂದ್ರೆ ಅವರ ಬುದ್ಧಿಯಲ್ಲಿ ಇದ್ದದ್ದೇ ಹೊರಗೆ ಹಾಕ್ತೀವಿ. ಬುದ್ಧಿಯಲ್ಲಿ ನಮಗೆ ಆ ಕ್ರಮ ನಮಗೆ ಗೊತ್ತಿಲ್ಲದೇನೆ ಕಂಟಿನ್ಯೂಸ್ ಫ್ಲೋ ಬರ್ತಾ ಇರುತ್ತೆ. ಆದ್ದರಿಂದ ಬುದ್ಧಿಯಲ್ಲಿ ಉಂಟಾದಂತಹ ಆ ವರ್ಣಕ್ರಮದ ಜ್ಞಾನದಿಂದಾಗಿ ನಾವು ವರ್ಣಗಳನ್ನು ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ನಲ್ಲಿ ಹಾಕ್ತೀವಿ. ಲೋಕದಲ್ಲಿ ನಡೆಯುವಂತಹ ವ್ಯವಹಾರ ಇದು. ಆದ್ದರಿಂದ ನಮಗೆ ಬುದ್ಧಿಯಲ್ಲಿ ಗ್ರಹಣ ಮಾಡಿದಂತೆ ಮುಂದೆ ಇರಬೇಕಾಗಿದ್ದ ವರ್ಣಗಳನ್ನು ಮುಂದೆ ಹಾಕ್ತೀವಿ. ಪೂರ್ವತ್ವಂ ವರ್ಣಗಂ ಅಂದ್ರೆ ವರ್ಣದಲ್ಲಿಯೇ ಈ ವರ್ಣ ಮುಂದಿರಬೇಕು ಅನ್ನುವ ಬುದ್ಧಿ ನಮಗೆ ಬುದ್ಧಿಯಿಂದ ಉಂಟಾಗತ್ತೆ. ಆ ಬುದ್ಧಿಯಿಂದ ಆ ವರ್ಣಗಳು ಹಾಗೆ ಮುಂದೆ ಬಂದ್ರೇನೆ, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ನಲ್ಲಿ ಬಂದರೇನೆ ಇಟ್ ಬಿಕಮ್ಸ್ ಮೀನಿಂಗ್ ಫುಲ್, ಇಲ್ಲ ಅಂದ್ರೆ ಮೀನಿಂಗ್ ಇರೋದಿಲ್ಲ. ಆದ್ದರಿಂದ ವರ್ಣದ ಒಂದು ಲಕ್ಷಣವೇ ಆಗಿದೆ ಈ ಮುಂದೆ ಬರಬೇಕಾಗಿದ್ದು ಮುಂದೆ ಬರುವುದನ್ನೋದು. ಪೂರ್ವತ್ವಂ ವರ್ಣಗಂ ಹಿ ತತ್ ಪಶ್ಚಾತ್ ಬುದ್ಧಿಯಾ ಗ್ರಹಣತಃ ಪರತ್ವಂ ತಚ್ಚ ವರ್ಣಗಂ. ಸೊ ಪಶ್ಚಾತ್ ಬುದ್ಧಿ ಅಂದ್ರೆ ನಮ್ಮ ಬುದ್ಧಿಯಲ್ಲಿ ಗ್ರಹಣ ಮಾಡಿದಂತೆ ಪಶ್ಚಾತ್ ಬುದ್ಧಿ ಅಂದ್ರೆ ಆಮೇಲೆ ಬರಬೇಕು ಅನ್ನುವುದು ನಮ್ಮ ಬುದ್ಧಿಯಲ್ಲಿ ಉಂಟಾದ ವರ್ಣ ಆಮೇಲೆ ಬರುವಂತೆ ಮಾಡುತ್ತೆ. ಅಂದ್ರೆ ಒಂದು ಅದು ಇನ್ನು ಮುಂಚೆ ಉದಾಹರಣೆ ಎಕ್ಸಾಂಪಲ್ಸ್ ಕೊಡ್ತಾರೆ, ನಮ್ಮ ಮುಂದೆ ಮುಂದೆ ಹೋಗ್ತಾ ಉದಾಹರಣೆ ಬರುತ್ತೆ. ಸೊ ಬೇಸಿಕ್ ಆಗಿ ಏನಂದ್ರೆ ನಮ್ಮ ಬುದ್ಧಿಯಲ್ಲಿ ಗ್ರಹಣ ಮಾಡಿದಂತೆ ಮುಂದೆ ಬೇಕಾಗಿದ ವರ್ಣವನ್ನು ಮುಂದೆ ಹೇಳೋದು, ಆಮೇಲೆ ಬರಬೇಕಾಗಿದ ವರ್ಣವನ್ನು ಆಮೇಲೆ ಹೇಳೋದು, ಇದು ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಎಲ್ಲ ಇದು ನಾಟ್ ಓನ್ಲಿ ಶಾಸ್ತ್ರದಲ್ಲಿ ಮಾತ್ರ ಅಲ್ಲ, ಲೌಕಿಕ ಎಲ್ಲದರಲ್ಲಿ ಇಷ್ಟೇ. ಆದ್ದರಿಂದ ಪೂರ್ವಂ ಬುದ್ಧಿಯ ಪೂರ್ವತಾ ಏವ ಕಾಚಿದ್ ವರ್ಣೇ ಅಸ್ತಿ ಉಪಾಹಿತ, ಅದರಲ್ಲಿಯೇ ಇಟ್ ಈಸ್ ಇನ್ಹರೆಂಟ್ ಇನ್ ದಟ್. ಏನಂದ್ರೆ ಆ ಮುಂದೆ ಬುದ್ಧಿಯಲ್ಲಿ ನಮಗೆ ಹೇಗೆ ಬರಬೇಕು, ಪೂರ್ವತ್ವ ಅರ್ಲಿಯರ್ ಅರ್ಲಿಯರ್ನೆಸ್ ಅಂದ್ರೆ ಮುಂದೆ ಇರಬೇಕು ಅನ್ನುವುದು ಯಾರಲ್ಲಿ ಅನಿಸುತ್ತೋ ಹಾಗೆ ಇರ್ತೀವಿ. ಪಶ್ಚಾತ್ ಬುದ್ಧಿಯ ಪರತ್ವಂಚ ವರ್ಣೇಶು ಅಸ್ತಿ ನ ಸಂಶಯ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ವರ್ಣಗಳಲ್ಲಿಯೇ ಇನ್ಹರೆಂಟ್ ಆಗಿ ಸ್ವಾಭಾವಿಕವಾಗಿ ಪೂರ್ವತ್ವ ಪರತ್ವ ಹೀಗಿರಬೇಕು ಹೀಗಿರಬೇಕು ಅನ್ನುವುದು ವರ್ಣ ಸಂಬಂಧವಾದದ್ದು. ಅಕ್ಷರಗಳಿಗೆ ಜೋಡುವನಿಗೆ ಅದು ಸಂಸ್ಕೃತ ಅಂತಲ್ಲ, ಯಾವ ಭಾಷೆ ತಗೊಂಡ್ರು ಎನಿ ಲ್ಯಾಂಗ್ವೇಜ್ ಯಾವ ಭಾಷೆಯಲ್ಲಿ ತಗೊಂಡ್ರು ಕೂಡ ಮುಂದೆ ಹಿಂದೆ ಅನ್ನುವುದು ಅದರ ಇನ್ಹರೆಂಟ್ ಕ್ವಾಲಿಟಿ. ಸೊ ಆದ್ದರಿಂದ ಇದಕ್ಕೆ ಆಕ್ಚುಲ ವ್ಯಾಖ್ಯಾನಗಳಲ್ಲಿ ಅಷ್ಟು ಬಿಕಾಸ್ ಇಸ್ ವೆರಿ ಕಾಮನ್ ಸೆನ್ಸ್ ಪಾಯಿಂಟ್ ಆಫ್ ವ್ಯೂ ಇದೆ, ಆದ್ದರಿಂದ ಅಷ್ಟು ವಿಸ್ತಾರ ಮಾಡಲಿಲ್ಲ. ಈ ಉದಾಹರಣೆಗೆ ಸುರೋತ್ತಮ ಟೀಕರೆಲ್ಲ ಅವ್ರು ಹೇಳ್ತಾರೆ, ನಾನು ನಿತ್ಯೇಶು ಸರ್ವಗತೇಶು ವರ್ಣೇಶು ಅಯಂ ಪೂರ್ವವರ್ಣ ಅಯಂ ಉತ್ತರವರ್ಣ ಇತಿ ಕಥಂ ಘಟತ ಇತ್ಯತಃ ಪೂರ್ವಮಿತಿ ಅಂತ ಅಷ್ಟು ಹೇಳಿದ್ದಾರೆ. ಅಂದ್ರೆ ನಮ್ಗೆ ನಿತ್ಯವಾದಂತಹ ಎಲ್ಲ ಕಡೆ ವ್ಯಾಪ್ತವಾಗಿರುವ ಈ ವರ್ಣಗಳಲ್ಲಿ ಇದು ಮುಂದಿನ ವರ್ಣ ಅಕ್ಷರ, ಇದು ಉತ್ತರ ವರ್ಣ ಆಮೇಲಿನ ಅಕ್ಷರ ಅಂತ ಹೇಳಿ ಹೇಗಾಗತ್ತೆ ಅನ್ನುವುದನ್ನು ಈ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ, ಅಷ್ಟೇ ಹೇಳಿದ್ದಾರೆ ಅಷ್ಟೇ. ಸೊ ತದೇವ ವಿಷದಯತಿ ಪೂರ್ವಂ ಬುದ್ಧಿಯ ಅಂತ ಶ್ಲೋಕದಲ್ಲಿ ಅಲ್ಲಿ ವಿಸ್ತಾರ ಮಾಡಿದ್ದಾರೆ ಅಂತ ಅಷ್ಟು ಹೇಳಿದ್ದಾರೆ. ಈ ಸತ್ಯಪ್ರಮೋದರ ಟೀಕೆಯಲ್ಲಿ ಕೂಡ ದೇಶ ಕಾಲ ನಿಮಿತ್ತತ್ವ ಅಭಾವೇ ಅಪಿ ಬುದ್ಧಿ ಉಪಾಧಿಕಂ ವರ್ಣೇಶು ಕ್ರಮಂ ತತ್ ಸ್ವರೂಪ ವಿವರಣೇನ ಸ್ಫೋರಯತಿ ದ್ವಾಭ್ಯಾಂ ಪೂರ್ವಮಿತ್ಯಾನ. ಈ ಎರಡು ಶ್ಲೋಕಗಳಲ್ಲಿಯೂ ದೇಶ ಕಾಲ ನಿಮಿತ್ತವಾದಂತಹ ಅಭಾವೇ ಅಪಿ ಅಂದ್ರೆ ಅದಕ್ಕೆ ಒಂದು ಈ ದೇಶ ಈ ಕಾಲ ಅಷ್ಟೊಂದು ನಿಯತಿ ಇಲ್ಲ, ಹಾಗಿದ್ರೂ ಕೂಡ ಈ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಬುದ್ಧಿ ಉಪಾಧಿಕಂ ವರ್ಣೇಶು ಕ್ರಮಂ ತತ್ ಸ್ವರೂಪ ವಿವರಣೆಯನ್ನು ಸ್ಫೋರಯತಿ. ವರ್ಣಗಳಲ್ಲಿ ಇರುವ ಆ ಕ್ರಮ ಬುದ್ಧಿಯಿಂದ ಉಂಟಾಗುವಂತಹ ಕ್ರಮವನ್ನು ಇಲ್ಲಿ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ, ಅಷ್ಟೇ ಹೇಳಿದ್ದಾರೆ. ಯಾಕಂದ್ರೆ ಇದು ನಮಗೆ ಅನುಭವಕ್ಕೆ ಬರುವಂಥದ್ದು, ವಿ ಎಕ್ಸ್ಪೀರಿಯನ್ಸ್ ಇಟ್, ನಮಗೆ ಗೊತ್ತಿಲ್ಲ, ಅದು ನ್ಯಾಚುರಲ್ ಆಗಿ ಆಗಿಬಿಡತ್ತೆ. ಇಟ್ಸ್ ಸೋ ನ್ಯಾಚುರಲ್. ನಾವು ಮಾತಾಡುವಾಗ ಯಾರಿಗೇ ಆಗಲಿ, ಸಾಮಾನ್ಯ ಜನರು ಎಷ್ಟು ಚಿಕ್ಕ ಮಕ್ಕಳು ತಗೊಂಡ್ರು ಕೂಡ ಅವರು ಒಂದು ಆರ್ಡರ್ನಲ್ಲಿಯ ಶಬ್ದಗಳ ಪ್ರಯೋಗ ಮಾಡ್ತಾರೆ, ಅದು ಸಹಜವಾಗಿ ಬಂದ್ಬಿಡುತ್ತೆ. ಇಟ್ ಈಸ್ ವೆರಿ ನ್ಯಾಚುರಲ್. ಹಾಗಿರುವಾಗ ಭಗವಂತನ ಬುದ್ಧಿಯಲ್ಲಿ ಕೂಡ ಅನಾದಿ ಕಾಲದಿಂದ ಆ ವೇದಗಳ ಕ್ರಮ ಅನ್ನುವುದು ಅವನ ಬುದ್ಧಿಯಲ್ಲಿ ನಿಂತಿರುವಂತದ್ದಾಗಿದೆ. ಅದು ಒಂದೇ ರೀತಿಯಲ್ಲಿ ಹಾಗೇ ಇರುತ್ತೆ. ಹಾಗೆ ಆ ವೇದ ಕ್ರಮಗಳ ಅನುಗುಣವಾಗಿ ವೇದಗಳಿವೆ. ಆದ್ದರಿಂದ ಆ ಕ್ರಮವೂ ನಿತ್ಯ, ವೇದಗಳೂ ನಿತ್ಯ, ಭಗವಂತನ ಬುದ್ಧಿಯೂ ನಿತ್ಯ. ಆ ಬುದ್ಧಿ ಪ್ರಕಟನವಾಗಿದ್ದು ವೇದ ಮೂಲಕವಾಗಿ ಆ ಬುದ್ಧಿಯ ಅಭಿವ್ಯಕ್ತಿಯಾಗಿದೆ ಅನ್ನುವುದು ಇಲ್ಲಿ ಮುಖ್ಯವಾದ ಅಂಶ ಆಗಿದೆ. ಅದಕ್ಕೆ ಉದಾಹರಣೆಯನ್ನು, ದೃಷ್ಟಾಂತವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಈ 61ನೇ ಶ್ಲೋಕದಲ್ಲಿ. ನ ಚೇತ್ ನದಿ ದೀನ ಶಬ್ದವು, ಅಲ್ಲಿ ಭಿನ್ನಾಭಿನ್ನಾರ್ಥಕವು ಅಂತ ಇದೆ. ಅದು ಭಿನ್ನ ಭಿನ್ನಾರ್ಥಕವು, ಭಿನ್ನಾಭಿನ್ನ ಅಲ್ಲ, ಯಾಕಂದ್ರೆ ಭಿನ್ನ ಅಭಿನ್ನ ಅಲ್ಲ, ಬೇರೆ ಬೇರೆ ಅರ್ಥಗಳು ಅಂತೇಳಿ. ಸೊ ಅದರಿಂದ ಭಿನ್ನಾಭಿನ್ನಾರ್ಥಕವು ಕಥಂ ಅಂತ ಇದೆ, ಅದು ಭಿನ್ನ ಭಿನ್ನಾರ್ಥಕವು ಕಥಂ ಅಂತ, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಅಷ್ಟೇ. ಸೊ ಅದರಿಂದ ಭಿನ್ನ ಭಿನ್ನಾರ್ಥಕವು ಕಥಂ, ಕಥಂ ಚ ಸ್ಯಾತ್ ಪೂರ್ವವರ್ಣಾತ್ ಪೂರ್ವಂ ಇತ್ಯಾದಿಕಂ ವಚಃ ಅಂತ ಹೇಳಿ ಉದಾಹರಣೆ ಕೊಡ್ತಾ ಇದೆ. ಹಾಗೆ ನೀವು ಇಲ್ಲ ಅಂತಾರೆ, ನ ಚೇತ್ ಇಫ್ ಯು ಸೇ ದಟ್ಸ್ ನಾಟ್ ದ ಕೇಸ್ ಅಂತ ನೀವು ಹೇಳಿದರೆ, ನದಿ ದೀನ ಶಬ್ದ, ನದಿ ನ ದಿ ಎರಡು ಅಕ್ಷರಗಳಿರುವ ಶಬ್ದ, ದೀ ನ ಎರಡು ಅಕ್ಷರಗಳು, ಸೊ ನ ದಿ ದಿ ನ ಅನ್ನುವ ಎರಡು ಶಬ್ದಗಳು ಭಿನ್ನ ಭಿನ್ನ ಅರ್ಥಕವು, ಭಿನ್ನ ಬೇರೆ ಬೇರೆ ಅರ್ಥ. ನದಿ ಅಂದ್ರೆ ಅರ್ಥ ಬೇರೆ, ದೀನ ನದಿ ಅಂತ ಹೇಳಿದ್ರೆ ರಿವರ್ ಒಂದು ನದಿ ಅಂತ ಅರ್ಥ, ರಿವರ್ ಸರಿತ್ ಅಂತ ಹೇಳಿ. ದೀನ ಅಂತ ಹೇಳಿದ್ರೆ ದುಃಖದಲ್ಲಿರುವ ಅಂತ ವ್ಯಕ್ತಿ, ದೀನ ದೀನಃ, ಅದು ದೀನ ಅಂತ ತಗೊಂಡ್ರೆ ರೂಟ್ ವರ್ಡ್ ಮಾತು ತಗೊಂಡ್ರೆ ದೀನ, ಅದು ದೀನಃ ಅಂದ್ರೆ ಪುಂಲಿಂಗ ಆಗತ್ತೆ, ದೀನಾ ಅಂದ್ರೆ ಸ್ತ್ರೀಲಿಂಗ ಆಗತ್ತೆ, ದೀನಂ ಅಂದ್ರೆ ನಪುಂಸಕಲಿಂಗ ಆಗತ್ತೆ. ಅದೇ ಜಸ್ಟ್ ದೀನ ಅಂತ ತಗೊಂಡ್ರೆ ಅದು ನಾವೇನಂತ ಹೇಳ್ತೀವಿ ಅಂದ್ರೆ ಪ್ರಾತಿಪದಿಕ ಅಂತ ಕರಿತೀವಿ, ಪ್ರಾತಿಪದಿಕ ಶಬ್ದ ದೀನ ಅನ್ನುವುದು. ಸೊ ಆದ್ದರಿಂದ ಈ ನದಿ ದೀನ ಅನ್ನುವ ಎರಡು ಶಬ್ದಗಳು ಬೇರೆ ಬೇರೆ ಅರ್ಥಗಳು ಹೇಗೆ ಕೊಡುತ್ತೆ? ಆರ್ಡರ್ ಮ್ಯಾಟರ್ಸ್. ನೀವು ಯಾರನ್ನ ಒಂದು ಪ್ರಶ್ನೆ ಕೇಳಿದ್ರೆ, ಯಾಕೆಂದ್ರೆ ದೀನ ನ ದಿ ಒಂದೇ ಅಕ್ಷರಗಳಲ್ಲ, ಸೇಮ್ ಲೆಟರ್ಸ್, ನ ದಿ ಎರಡು ಅಕ್ಷರಗಳಿವೆ, ನ ದಿ ದೀನ ಯಾಕೆ ಬೇರೆ ಬೇರೆ ಅರ್ಥ ಕೊಡುತ್ತೆ ಅಂತ ಹೇಳಿದೆ. ಹೇ ಆಬ್ವಿಯಸ್ಲಿ ಅದು ಸೀಕ್ವೆನ್ಸ್ ಮ್ಯಾಟರ್ಸ್. ನ ದಿ ಅಂದ್ರೆ ಒಂದು ಸೀಕ್ವೆನ್ಸ್, ದೀನ ಅಂದ್ರೆ ಇನ್ನೊಂದು ಸೀಕ್ವೆನ್ಸ್, ಸೀಕ್ವೆನ್ಸ್ ಮ್ಯಾಟರ್ಸ್. ಸೊ ಅದರಿಂದ ಬೇರೆ ಅರ್ಥ ಕೊಡುತ್ತೆ ಅಂತ ಸಹಜವಾಗಿ ಅಂದ್ರೆ ನಮಗೆ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಸಹಜವಾಗಿ ಹೇಳಿಬಿಡ್ತೀವಿ. ಅದನ್ನ ಅಪ್ಲೈ, ಇನ್ನೂ ದೂರ ಅಪ್ಲೈ ಮಾಡಿದರೆ ವೇದಗಳಷ್ಟೇ. ಕ್ರಮ ಅನ್ನೋದು ಸಹಜವಾಗಿರುವಂಥದ್ದು, ಆ ಕ್ರಮಕ್ಕೆ ಅರ್ಥ ಇದೆ. ಅದಕ್ಕೆ ಕಥಂ ಚ ಸ್ಯಾತ್ ಪೂರ್ವವರ್ಣಾತ್ ಪೂರ್ವಂ ಇತ್ಯಾದಿಕಂ ವಚಃ ಅಂತ ಹೇಳಿ, ಪೂರ್ವವರ್ಣದಿಂದ ಪೂರ್ವ ಅಂದ್ರೆ ಯಾವುದು ಮುಂದೆ ಇರಬೇಕೋ, ನಾ ಇರಬೇಕಾ ಮುಂದೆ ದಿ ಇರಬೇಕಾ ಅಂತ ಹೇಳಿದ್ರೆ, ನಾ ಎರಡು ಅಕ್ಷರಗಳಿದ್ದಾಗ ಈ ನ ದಿ ಅನ್ನೋ ಎರಡು ಅಕ್ಷರಗಳಲ್ಲಿ ನಾ ಮುಂದೆ ಇರಬೇಕು ಅನ್ನೋದು ಒಂದು ಕೇಸ್ನಲ್ಲಿ, ದಿ ಮುಂದೆ ಇರಬೇಕು ಅನ್ನೋದು ಇನ್ನೊಂದು ಕೇಸ್ನಲ್ಲಿ. ಆದ್ದರಿಂದ ಕಥಂ ಚ ಸ್ಯಾತ್ ಪೂರ್ವವರ್ಣ ಪೂರ್ವಂ ಇತ್ಯಾದಿಕಂ ವಚಃ, ನಾವು ಈ ಮಾತುಗಳನ್ನು ಹೇಳ್ತೀವಿ ಯಾಕೆ ಅಂದ್ರೆ ಈ ನೀವಿದು ಹೀಗೆ ಇಲ್ಲ ಅಂದ್ರೆ ಹೌ ಕ್ಯಾನ್ ಯು ಬ್ರಿಂಗ್ ಎನ್ ಆರ್ಗ್ಯುಮೆಂಟ್, ಏ ಇದು ಮುಂದೆ ಆರ್ಡರ್ ಇದ್ರೆ ಮ್ಯಾಟರ್ ಆಗತ್ತೆ, ಇದು ಮುಂದೆ ಇರಬೇಕು ಅಕ್ಷರ ಅಂತ ನೀವು ಹೇಳ್ತೀರಾ? ಇಫ್ ದಟ್ ಆರ್ಡರ್ ಡಸ್ ನಾಟ್ ಮ್ಯಾಟರ್, ಯು ಕ್ಯಾನಾಟ್ ಸೇ ದಟ್. ಸೊ ಆರ್ಡರ್ ಮ್ಯಾಟರ್ಸ್, ಆರ್ಡರ್ ಆಫ್ ದ ಲೆಟರ್ಸ್ ಮ್ಯಾಟರ್ಸ್ ಅನ್ನೋದು ಇಲ್ಲಿ ವರ್ಣ ಕ್ರಮ ನಿಶ್ಚಯವಾಗಿ ನಮಗೆ ಇಲ್ಲಿ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ಇಲ್ಲಿ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ಹೇಳುವಾಗ ಇಲ್ಲಿ ಟೀಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ತದ್ ಅನಂಗೀಕಾರೆ, ಅಂದರೆ ಈ ಕ್ರಮ ಅನ್ನುವುದು ಬೇಕಾಗಿಲ್ಲ ಅಂತ ನೀವು ಹೇಳಿದರೆ, ಕ್ರಮವನ್ನು ನೀವು ಒಪ್ಪದೇ ಇದ್ದರೆ, ಬಾಧಕಂ ಆಹ, ಅದಕ್ಕೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ನ ಚೇತ್ ಇತಿ ನದೀ ಶಬ್ದೇ ನಕಾರಸ್ಯ ಪೂರ್ವತ್ವ ಅಭಾವೇ ದೀಕಾರಸ್ಯ ಪರತ್ವ ಅಭಾವೇ ದೀನ ಶಬ್ದೇ ತದ್ ವೈಪರೀತ್ಯಸ್ಯ ಚ ಅಭಾವೇ ನದೀ ದೀನ ಶಬ್ದೌ ನದಿ ದುಃಖಿತ ಲಕ್ಷಣ ಭಿನ್ನ ಭಿನ್ನ ಅರ್ಥಕೌ ಕಥಂ ಸ್ಯಾತಾಂ ಇತ್ಯರ್ಥ. ಬೇರೆ ಬೇರೆ ಅರ್ಥಗಳು ಹೇಗೆ ಬರುತ್ತೆ? ಒಂದು ವೇಳೆ ನೀವು ಕ್ರಮ ಹಾಗೆ ಬೇಕಾಗಿಲ್ಲ ಅಂತ ಹೇಳಿದರೆ, ನದಿ ಶಬ್ದದಲ್ಲಿ ನಕಾರಕ್ಕೆ ಪೂರ್ವತ್ವ ಅಭಾವೆ ಅಂದ್ರೆ ನಕಾರ ಮುಂದೆ ಹೇಳದೆ, ದೀಕಾರಸ್ಯ ಪರತ್ವ ಅಭಾವೆ ದಿ ಆಮೇಲೆ ಹೇಳದೆ, ನ ಮೊದಲು ಹೇಳದೆ, ದಿ ಆಮೇಲೆ ಹೇಳದೆ ಇದ್ದರೆ ನದಿ ಅನ್ನುವುದು ದೀನ ಆಗಿಬಿಡುತ್ತೆ, ದೀನ ಶಬ್ದ. ಸೊ ಅದರಿಂದ ದೀನ ಶಬ್ದ, ಆಗ ದೀನ ಶಬ್ದದಲ್ಲಿ ತದ್ ವೈಪರೀತ್ಯಸ್ಯ ಅಂದ್ರೆ ನದಿ ರಿವರ್ಸ್, ವೈಪರೀತ್ಯ ರಿವರ್ಸ್ ಆರ್ಡರ್ ನಲ್ಲಿ ಇರುವಾಗ ತದ್ ವೈಪರೀತ್ಯಸ್ಯ ಚ ಅಭಾವೇ, ಹಾಗೆ ಇಲ್ಲ ಅಂತ ಹೇಳಿದರೆ, ಅಂದ್ರೆ ಈ ಕ್ರಮ ಬೇಕಾಗಿಲ್ಲ ಅಂತ ಹೇಳಿದರೆ, ನದಿ ದೀನ ಶಬ್ದವು, ನದಿ ದೀನ ಅನ್ನುವ ಎರಡು ಶಬ್ದಗಳು, ದೀನ ಶಬ್ದಕ್ಕೆ ಅರ್ಥ ಏನು? ದುಃಖಿತ ಲಕ್ಷಣ, ದುಃಖದಲ್ಲಿರುವವರ ಲಕ್ಷಣವನ್ನು ಹೇಳುವಂತಹದ್ದು ದಿನ ಶಬ್ದ. ಸೊ ಅದರಿಂದ ನದಿ ದುಃಖಿತ ಲಕ್ಷಣ ಈ ಎರಡಕ್ಕೂ ಕೂಡ ಭಿನ್ನ ಭಿನ್ನ ಅರ್ಥಕ್ಕೆ ಬೇರೆ ಬೇರೆ ಅರ್ಥಗಳು ಹಾಗೆ ಬರುತ್ತೆ. ಕ್ರಮ ಬೇಕಾಗಿಲ್ಲ ಅಂದ್ರೆ ಬೇರೆ ಅರ್ಥಗಳು ಬರಬಾರದು, ನ ದಿ ದಿ ನ ಒಂದೇ ಆಗ್ಬೇಕು, ಎರಡು ಅಕ್ಷರಗಳು ಒಂದೇ ಅಲ್ವಾ, ಒಂದೇ. ಸೊ ಇಲ್ಲರಿ ಆರ್ಡರ್ ಮ್ಯಾಟರ್ಸ್ ಅಂತ ಹೇಳ್ತೀವಿ ನಾವು. ಆದ್ದರಿಂದ ಅಸ್ಥಿ ಚ ಭಿನ್ನ ಭಿನ್ನ ಅರ್ಥ ಬೋಧ, ಬೇರೆ ಬೇರೆ ಅರ್ಥ ಇದ್ದೇ ಇದೆ. ಯಾಕೆ? ಆರ್ಡರ್ ಇಂದ, ಬಿಕಾಸ್ ಆಫ್ ದ ಸೀಕ್ವೆನ್ಸಿಂಗ್. ತಸ್ಮಾತ್ ವರ್ಣೇಶು ಉಪಾಧಿ ನಿಮಿತ್ತಕಂ ಪೌರ್ವಾಪರ್ಯಂ ಚ ಅಸ್ತಿ ಇತಿ ಭಾವ. ಆದ್ದರಿಂದ ವರ್ಣಗಳಲ್ಲಿ ಉಪಾಧಿ ನಿಮಿತ್ತಕವಾದಂತಹ ಪೌರ್ವ ಪರ್ಯಂ ಅಂದ್ರೆ ಪೂರ್ವ ಅಪರ್ಯ, ಪೂರ್ವ ಅಂದ್ರೆ ಮೊದಲು, ಅಪರ ಅಂದ್ರೆ ಆಮೇಲೆ, ಅಂದ್ರೆ ಪೌರ್ವ ಪರ್ಯಂ ಅನ್ನೋದು ಕ್ರಮತ್ವ ಆರ್ಡರ್ ಹೇಳುವಂಥದ್ದು. ಪೌರ್ವ ಪರ್ಯಂ ಚ ಅಸ್ತಿ ಇತಿ ಭಾವ, ಅಕ್ಷರ ಕ್ರಮ ವರ್ಣಕ್ರಮ ಅನ್ನುವುದು ಇದ್ದೇ ಇದೆ. ಆದ್ದರಿಂದ ಬಾಧಕಾಂತರಂ ಚ ಆಹ ಕಥಂಚ ಸ್ಯಾತ್ ಇತಿ ಪ್ರಾಚಾಮಿ. ಬಾಧಕಾಂತರ ಅಂತ ಹೇಳಿದ್ರೆ ಇಲ್ಲಿ ಬಾಧ, ಇನ್ನೊಂದು ಬಾಧ ಏನು ಹೇಳಿದ್ದಾರೆ, ಬೇರೆ ಬೇರೆ ಅರ್ಥಗಳು ಬರುತ್ತೆ. ಆದ್ದರಿಂದ ನೀವು ಹಾಗೆ ಒಪ್ಪದೇ ಇದ್ದರೆ ಬಾಧಕ ಏನು, ಅರ್ಥಗಳು ಬೇರೆ ಬರಲಿಕ್ಕಿಲ್ಲ. ನ ದೀದಿ ನಾ ಒಂದೇ ಅರ್ಥ ಬರಬೇಕು, ಬರೋದಿಲ್ಲ ಹಾಗೆ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಸತ್ಯಪ್ರಮೋದರ ಟೀಕೆಯಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಭವೇತ್ ಇದಂ ಸರ್ವಂ ಯದಿ ವರ್ಣೇಶು ಕ್ರಮ ಪ್ರಮಿತ ಸ್ಯಾತ್. ಅಂದರೆ ಎಲ್ಲ ವಿಷಯಗಳಲ್ಲಿಯೂ ಕೂಡ ಈ ವರ್ಣಗಳ ಕ್ರಮ ಅನ್ನೋದು ನಮಗೆ ಪ್ರಮಿತವಾಗಿದೆ, ಅಂದ್ರೆ ಅದು ಹೇಳಬೇ, ಅದು ಸ್ಪಷ್ಟವಾಗಿದೆ, ಅದರ ಒಂದು ಪ್ರಮಾಣವನ್ನು ನಾವು ನೋಡಲಿಕ್ಕಾಗತ್ತೆ, ಅದು ಬುದ್ಧಿಗೋಚರವಾಗಿರುವಂತದ್ದಾಗಿದೆ. ತದೇವ ಕುತ ಇತಿ ಉತ್ಥಾನ ದೃಶಾಂ ಚ ಉದ್ಯಂ. ಸೊ ಅಲ್ಲಿ ಇಲ್ಲಿ ಏನ ತದೇವ ಕುತ, ಅದು ಯಾಕೆ, ವೈ ಇಸ್ ಇಟ್ ಸೋ ಅಂತ ಪ್ರಶ್ನೆ ಕೇಳಿದರೆ, ಉತ್ಥಾನ ದೃಶಾಂ ಅಂದ್ರೆ ಅದರನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ನೋಡಿದರೆ, ಚೋದ್ಯಂ ಅಲ್ಲಿ ನಮ್ಗೆ ಚೋದ್ಯ ಅಂದ್ರೆ ಹುಡುಕುವಂಥದ್ದು, ಅಲ್ಲಿ ಚೋದನ, ಚೋದನ ವಾಟ್ಎವರ್ ವಿ ಲುಕ್ ಫಾರ್, ಯಾವ ಅರ್ಥವನ್ನು ನಾವು ನೋಡ್ತೀವೋ ಆ ಚೋದ್ಯ ಅಂದ್ರೆ ಅಲ್ಲಿ ಹುಡುಕುವಂಥದ್ದು, ನೋಡುವಂಥದ್ದು. ಪ್ರಮಾಣ ಉಕ್ತಿಯ ಪರಿಹರತಿ ನ ಚೇದಿತಿ, ಪ್ರಮಾಣದ ಮಾತಿನಿಂದ ಇಲ್ಲಿ ಪರಿಹಾರ ಮಾಡ್ತಾ ಇದೆ ಈ ಶ್ಲೋಕದಲ್ಲಿ ಅಂತ. ಈ ಶ್ಲೋಕದ ಉಪೋದ್ಘಾತ, ಅದನ್ನು ಯಾಕೆ ಈ ಶ್ಲೋಕ ಹೊರಟಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಯಂ ಆಶಯ ಪದಂ ನಾಮ ತಾವತ್ ವರ್ಣ ಸಮುದಾಯ. ಪದ ಅಂದ್ರೆ ಏನು, ವರ್ಣಗಳ ಸಮುದಾಯ. ದ ಬ್ರಿಂಗಿಂಗ್ ಟುಗೆದರ್ ಆಫ್ ಲೆಟರ್ಸ್ ಇಸ್ ದ ವರ್ಡ್. ಅಷ್ಟು ಮಾತ್ರ ಅಲ್ಲ, ಬ್ರಿಂಗಿಂಗ್ ಟುಗೆದರ್ ಅಂದ್ರೆ ನಾಟ್ ಜಸ್ಟ್ ಬ್ರಿಂಗಿಂಗ್ ಟುಗೆದರ್ ಎನಿ ಆರ್ಡರ್ ಅಲ್ಲ, ಬ್ರಿಂಗಿಂಗ್ ಟುಗೆದರ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರೇ ಮ್ಯಾಟರ್ ಆಗುತ್ತೆ. ಆದ್ದರಿಂದ ವಿಭಕ್ತಿಯಂತ ವರ್ಣಾಹ ಪದಂ ಇತಿ ಪದ್ಧತಿ ಉಕ್ತೇಹೆ. ವಿಭಕ್ತಿಯಿಂದ ಅಂದ್ರೆ ಒಂದು ವಿಭಕ್ತಿ, ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ಹೀಗೆ ಏಳು ವಿಭಕ್ತಿಗಳು ಯಾವುದಿದೋ ಸಪ್ತಮಿ ವಿಭಕ್ತಿವರೆಗೂ, ಆ ವಿಭಕ್ತಿಯ ಪ್ರತ್ಯಯದಿಂದ ಕೊನೆಗೊಳ್ಳುತ್ತೆ. ಪದವನ್ನು ನಾವು ಫಾರ್ಮ್ ಮಾಡಿ ಫಸ್ಟ್ ಲೆಟರ್ ಯಾವುದು, ಸೆಕೆಂಡ್ ಲೆಟರ್ ಯಾವುದು, ಥರ್ಡ್ ಲೆಟರ್ ಯಾವುದು ಅಂತ ಸೀಕ್ವೆನ್ಸ್ ಹಾಕಿ ಆ ಸೀಕ್ವೆನ್ಸ್ ನಲ್ಲಿ ವರ್ಡ್ ಫಾರ್ಮ್ ಮಾಡಿ ಆ ಕೊನೆ ಅಕ್ಷರವನ್ನು ನಾವು ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿ ಹೇಳುವುದು ಎಲ್ಲರಿಗೆ ಅನುಭವದಲ್ಲಿರುವಂಥದ್ದು. ದಿಸ್ ಇಸ್ ವಾಟ್ ಎವರಿಬಡಿ, ಯಾವ ಭಾಷೆಯಲ್ಲಿಯೇ ಆದರೂ, ಸಂಸ್ಕೃತ ಭಾಷೆ ಮಾತ್ರ ಅಲ್ಲ, ಪ್ರತಿಯೊಂದು ಭಾಷೆಯಲ್ಲಿಯೂ ಆಯಾ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಕೇಸಸ್ ಅಂತೀವಿ ಇಂಗ್ಲಿಷ್ ನಲ್ಲಿ. ಸೊ ಅದರಿಂದ ಆ ವಿಭಕ್ತಿಗಳು, ಆ ಡಿಫರೆಂಟ್ ಕೇಸಸ್ ನಾವು ಅಪ್ಲೈ ಮಾಡ್ತೀವಿ ಪದ್ಧತಿ ಉಕ್ತೇಹೆ. ನತು ಘಟಾದಿವತ್ ಪದಾರ್ಥ ಅಂತರಂ, ಅಂದರೆ ಏನು ನಮಗೆ, ನತು ಘಟಾದಿವತ್ ಪದಾರ್ಥ ಅಂತರಂ. ಘಟ ಅಂತದ ಘಟನಲ್ಲಿ ಸೀಕ್ವೆನ್ಸ್ ಅನ್ನೋದಿಲ್ಲ, ಘಟ ಫಾರ್ಮ್ ಆಗಿದೆ ಅದೇ ಘಟ ಫಾರ್ಮ್ ಆಗಿಬಿಡುತ್ತೆ ಅಷ್ಟೇ. ಸೊ ಅದರಿಂದ ಆ ಘಟಗಳಂತೆಲ್ಲ ಈ ಪದಗಳು ನಮಗೆ ಭಿನ್ನ ಭಿನ್ನ ಅರ್ಥಕತ್ವ ಬರುತ್ತೆ. ಸೊ ಪದಗಳನ್ನು ಹೀಗೆ ಹೀಗೆ ಆಲ್ಟರ್ ಮಾಡಿದ್ರೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಸೊ ಆಲ್ಟರೇಷನ್ ಅನ್ನೋದು ಆಗ್ತಾ ಇರುತ್ತೆ ಪದಗಳಲ್ಲಿ. ಅದಕ್ಕೆ ಪದಯೋಹೋ ಭಿನ್ನ ಭಿನ್ನಾರ್ಥಕತ್ವ ಚ ಅನುಭವ ಸಿದ್ಧಂ. ಇದು ನಮಗೆ ನೋಡ್ರಿ, ಆಕ್ಚುಲ್ ಆಗಿ ಇದೆಲ್ಲ ಕಾಮನ್ ಸೆನ್ಸ್ ನಲ್ಲಿರುವಂಥದ್ದು, ಅದನ್ನು ಒಂದು ಯುಕ್ತಿಯ ಮೂಲಕವಾಗಿ ವಿಸ್ತಾರ ಮಾಡ್ತಾ ಇದ್ದಾರೆ. ಇಸ್ ನಥಿಂಗ್ ನ್ಯೂ, ನಾವು ದಿನಾಗಲೂ ಉಪಯೋಗ ಮಾಡುವಂಥದ್ದು ಕಾಮನ್ ಸೆನ್ಸ್. ಆದರೂ ಆ ಕಾಮನ್ ಸೆನ್ಸ್ ಅನ್ನು ಒಂದು ಕ್ರಮದಲ್ಲಿ ಇದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಸೊ ಏನು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸೊ ಅನುಭವ ಸಿದ್ಧಂ ನದಿ ದೀನಾದಿ ಶಬ್ದೇಶು ದರ್ಶನಾತ್. ಈ ಶಬ್ದ ನದಿ ದೀನ, ಈ ಶಬ್ದಗಳಲ್ಲಿ ನಾವು ನೋಡಬಹುದು ಅಂತ ಹೇಳಿ, ಅರ್ಥಭೇದಶ್ಚ ವರ್ಣಭೇದ ನಿಮಿತ್ತಕೋವ ಕ್ರಮಭೇದ ನಿಮಿತ್ತಕೋವ ವಾಚ್ಯ. ಈ ನದಿ ದೀನ ಶಬ್ದಗಳಿಗೆ ಬೇರೆ ಬೇರೆ ಅರ್ಥ ಬರುತ್ತೆ. ಈ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ವರ್ಣಗಳಿರುವುದರಿಂದ ಬಂತೋ, ಬೇರೆ ಬೇರೆ ಆರ್ಡರ್ ಇರುವುದರಿಂದ ಬಂತ ಅಂತ ನಾವು ಪ್ರಶ್ನೆ ಮಾಡಿಕೊಂಡರೆ, ಪ್ರಕಾರ ಅಂತರ ಅಭಾವ, ಎರಡೇ ಪಾಸಿಬಿಲಿಟೀಸ್, ಒಂದು ಬೇರೆ ಬೇರೆ ಅಕ್ಷರಗಳಿರುವುದರಿಂದ ಇಲ್ಲ ಬೇರೆ ಬೇರೆ ಕ್ರಮಗಳಿಂದ ಬರಬೇಕು. ಎರಡು ಅರ್ಥಗಳು ಯಾಕೆ ಬಂತು, ಏದರ್ ಬಿಕಾಸ್ ಆಫ್ ಡಿಫರೆಂಟ್ ಲೆಟರ್ಸ್ ಎರಡು ಅರ್ಥ ಬರಬೇಕು, ಇಲ್ಲ ಬಿಕಾಸ್ ಆಫ್ ಡಿಫರೆಂಟ್ ಆರ್ಡರ್ ಎರಡು ಲೆಟರ್ಸ್ ಬರಬೇಕು. ಬೇರೆ ಥರ್ಡ್ ಪಾಸಿಬಿಲಿಟಿ ಇಲ್ಲವೇ ಇಲ್ಲ, ಪ್ರಕಾರಾಂತರ ಅಭಾವ, ದೇರ್ ಇಸ್ ನೋ ಥರ್ಡ್ ಪಾಸಿಬಿಲಿಟಿ. ಇಲ್ಲಿ ಫಸ್ಟ್ ಪಾಸಿಬಿಲಿಟಿ ಇಲ್ಲ, ನ ಆದ್ಯ ಪ್ರಕಾರ, ಯಾಕಂದ್ರೆ ನ ದಿ ದೀನ ವರ್ಣಭೇದ ಇಲ್ಲ ಎರಡರಲ್ಲಿಯೂ, ನ ದಿ ಒಂದ್ ಅಕ್ಷರಾಶ ಸೇಮ್ ಇನ್ ಬೋತ್, ಸೊ ಇಟ್ಸ್ ನಾಟ್ ಬಿಕಾಸ್ ಆಫ್ ವರ್ಣಭೇದ, ವರ್ಣಭೇದ ನಿಮಿತ್ತಕವಲ್ಲ. ನ ಆದ್ಯ ಪ್ರಕಾರ ನದಿ ದೀನ ಶಬ್ದಗಳು, ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ರಾಜ ಜಾರ ಆದಿಪದೇಶು, ರಾಜ ಅಂದ್ರೆ ಕಿಂಗ್ ರಾಜ ಅಂತ ಅರ್ಥ, ಜಾರ ಅಂದ್ರೆ ಜಾರ ಸ್ತ್ರೀ, ಬೇರೆ ಬೇರೆ ಅವರ ಹತ್ರ ಹೋಗುವಳು ಅಂತವರು ಜಾರ ಪುರುಷ ಜಾರ ಸಿಜ್ಜ, ಇದು ಸ್ತ್ರೀಲಿಂಗ ತಗೊಂಡಾಗ ಜಾರ ಆಗತ್ತೆ, ಪುಂಲಿಂಗ ತಗೊಂಡ್ರೆ ಜಾರಹ ಆಗತ್ತೆ. ಆದ್ದರಿಂದ ರಾಜ ಅನ್ನೋ ಶಬ್ದ ಅದು ರಾಜನ್ ಶಬ್ದದಿಂದ ಬಂದಿದ್ದು, ಅದು ನಕ ನಕಾರಾಂತ ಶಬ್ದ, ಅದಕ್ಕೆ ಪ್ರಥಮ ವಿಭಕ್ತಿ ರಾಜ ಆಗತ್ತೆ. ಜಾರ ಅನ್ನೋದು ಆಕಾರಾಂತ ಶಬ್ದ, ಸ್ತ್ರೀಲಿಂಗ ಶಬ್ದ. ಎರಡರಲ್ಲಿ ಅಕ್ಷರಗಳು ಒಂದೇ, ಅರ್ಥ ಬೇರೆ, ಇವನ್ ಲಿಂಗಗಳೇ ಬೇರೆ. ರಾಜ ಅಂತ ಹೇಳಿದಾಗ ಪುಂಲಿಂಗ ಶಬ್ದ ಆಯಿತು, ಜಾರ ಅಂತ ಹೇಳಿದ ಸ್ತ್ರೀಲಿಂಗ ಶಬ್ದ. ಲಿಂಗಗಳು ಬೇರೆ ಬೇರೆ, ಅರ್ಥವೂ ಬೇರೆ. ಆದ್ದರಿಂದ ನದಿ ದೀನ ಇದ್ದಂತೇನೆ ರಾಜ ಜಾರ ಅನ್ನೋದು ಇತ್ಯಾದಿ ಪದಗಳಲ್ಲಿ ನಮಗೆ ವರ್ಣಕ್ರಮ ವರ್ಣ ಭೇದ ಇಲ್ಲ. ನಾಟ್ ಡಿಫ್ರೆಂಟ್ ಲೆಟರ್ಸ್ ಆರ್ ನಾಟ್ ದೇರ್ ಇನ್ ದಿಸ್ ಟೂ ವರ್ಡ್ಸ್. ಆದರೆ ಯಾಕೆಂದ್ರೆ ತಯೋಹೋ ಸಮಾನ ವರ್ಣ ಉಪೇತತ್ವಾತ್, ಉಪೇತ ಅಂದ್ರೆ ಕೂಡಿರುವುದು, ಸಮಾನ ವರ್ಣ ಉಪೇತತ್ವ ಅಂದ್ರೆ ಸೇಮ್ ಲೆಟರ್ಸ್ ಇಂದ ಕೂಡಿರುವುದು. ಎರಡು ಪೇರ್ಸ್ ನಲ್ಲಿ, ನದಿ ದೀನ ಅನ್ನೋ ಪೇರ್ ನಲ್ಲಿ, ರಾಜಾಜಾರ ಅನ್ನೋ ಪೇರ್ ನಲ್ಲಿ ಕೂಡ ಸಮಾನ ವರ್ಣಗಳೇ ಇವೆ, ಸೇಮ್ ಲೆಟರ್ಸ್ ಅದೇ. ಆದ್ದರಿಂದ ಸಮಾನ ವರ್ಣೋಪೇತ ಉಪೇತತ್ವಾತ್ ಅಂದ್ರೆ ಉಪೇತ ಅಂದ್ರೆ ಕೂಡಿರುವುದು, ಉಪೇತತ್ವಾತ್ ಅಂದ್ರೆ ಕೂಡಿರುವುದರಿಂದ, ಸಮಾನ ವರ್ಣಗಳಿಂದ ಕೂಡಿರುವುದರಿಂದ ಎರಡೂ ಕೂಡ ಅಲ್ಲಿ ನಮಗೆ ವರ್ಣಭೇದ ನಿಮಿತ್ತಕವಲ್ಲ. ಅತಃ ಕ್ರಮಭೇದ ನಿಮಿತ್ತಕ ಏವ ಅಸ್ಥೇಯ. ಕ್ರಮಭೇದ ಆರ್ಡರ್ ಡಿಫರೆನ್ಸ್ ಇದೆ ಅನ್ನುವುದೇ ಓನ್ಲಿ ಪಾಸಿಬಿಲಿಟಿ. ಆದ್ದರಿಂದ ತಥಾಚ ಪ್ರಯೋಗ ವಿಮತಃ ನದೀ ದೀನ ಇತ್ಯಾದಿ ಶಬ್ದಯೋ ಅರ್ಥಭೇದ. ಅದರಿಂದ ನಮ್ಗೆ ಏನು ಬಂದಿದೆ ಈ ಪ್ರಶ್ನೆ ಬಂದಾಗ, ನದೀ ದೀನ ಅನ್ನುವ ಪದಗಳಲ್ಲಿ ಇರುವ ಅರ್ಥಭೇದವು ವರ್ಣಕ್ರಮ ಭೇದ ನಿಮಿತ್ತಕ, ವರ್ಣಗಳ ಕ್ರಮದಲ್ಲಿ ಭೇದ ಇರುವುದರಿಂದಲೇ ಭೇದ ಬಂತು ಅರ್ಥಭೇದ ಅಂತ ಹೇಳಿ ಇದನ್ನು ಕನ್ಕ್ಲೂಡ್. ಅಂದ್ರೆ ಬೇಸಿಕ್ ಆಗಿ ನಾವು ಯಾವುದನ್ನು ನೋಡಿದ್ದೇವೋ ಅದನ್ನೇ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ವರ್ಣ ಭೇದ ನಿಮಿತ್ತಕತ್ವೇ ಸತಿ ಸ್ವ ನಿಮಿತ್ತಕತ್ವಾತ್ ಅಂತ ಹೇಳಿ, ವರ್ಣಭೇದ ನಿಮಿತ್ತಕ ಇದ್ದಿದ್ದರೆ ಬೇರೆ ಆಗಿದ್ದಿರೋದು, ಇಲ್ಲಿ ವರ್ಣಭೇದ ನಿಮಿತ್ತಕವಲ್ಲ. ಆದ್ದರಿಂದ ವಿಪಕ್ಷೇ ಕಾರ್ಯಸ್ಯ ನಿರ್ನಿಮಿತ್ತತ್ವ ಆಪತ್ತಿ ಬಾಧಿಕಾ ಇತಿ ಪ್ರಾಚಾಂ ವ್ಯವಹಾರ ಅಪಿ ಕ್ರಮ ಸದ್ಭಾವೇ ಪ್ರಮಾಣ ಇತ್ಯಾಹ ಕಥಂಚ ಇತಿ ಅಂತೇಳಿ, ಅದಕ್ಕೆ ಕಥಂಚ ಅಂತ ಪ್ರಶ್ನೆ ಮಾಡುವಾಗ ಕಥಂಚ ಸ್ಯಾತ್ ಪೂರ್ಣಾತ್ ಪೂರ್ವಂ. ಆದ್ದರಿಂದ ನಿಮ್ಗೆ ಅರ್ಥಭೇದ ಯಾಕೆ ಹೇಗೆ ಬರುತ್ತೆ, ಈ ಅರ್ಥಭೇದ ಬರುವುದು ಕ್ರಮಭೇದದಿಂದಲೇ ಅರ್ಥಭೇದ ಬಂತು ಅಂತ ಹೇಳಿ ನಮಗೆ ಈ ಶ್ಲೋಕದಲ್ಲಿ ಕಥಂಚ ಅನ್ನುವ ಆ ಭಾಗದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತೇಳಿ ಇದರ ವ್ಯಾಖ್ಯಾನವನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ 62 ಅದನ್ನೇ ಮತ್ತು ವಿಸ್ತಾರ ಮಾಡ್ತಾ ಇರ್ತಾ ಹೇಳ್ತಾ ಇದ್ದಾರೆ. ಯಥೈಕ ಯಥಾ ಏಕಸ್ಯಾಂ ಈಶಬುದ್ಧೌ, ಯಥೈಕಸ್ಯಾಂ ಈಶಬುದ್ಧೌ. ಸೊ ಯಥೈಕಸ್ಯಾಂ ಈಶಬುದ್ಧೌ ಪೌರ್ವಾಪರ್ಯಂ ವಿಶೇಷತಃ ವರ್ಣೇಶು ತದ್ವತ್ ಸ್ವೀಕಾರ್ಯಂ ಪೌರ್ವಾಪರ್ಯಂ ಸದೋಪದೇಹೇ ಅಂತೇಳಿ. ಅಂದ್ರೆ ಏನು, ಯಥಾ ಹೇಗಾದರೆ ಏಕಸ್ಯಾಂ ಈಶಬುದ್ಧೌ, ಈಶಬುದ್ಧೌ ಪರಮಾತ್ಮನ ಬುದ್ಧಿಯಲ್ಲಿ, ಏಕಸ್ಯಾಂ ಅಂತ ಹೇಳಿದರೆ ಒಂದೇ ರೀತಿಯಲ್ಲಿ, ಅಂದ್ರೆ ವರ್ಣಗಳು ಹೀಗಿರ್ಬೇಕು ಹೀಗಿರ್ಬೇಕು ಅಂತೇಳಿ ಒಂದು ನಿರ್ಣಾಯಕವಾಗಿ ಏನಿದೆ, ಏಕಸ್ಯಾಂ ಪೌರ್ವಾಪರ್ಯಂ ಪೂರ್ವ ಅಪರ ಲಕ್ಷಣ, ಅಂದ್ರೆ ಮುಂದಿನ ವರ್ಣೆ ಮುಂದಿರುವುದು ಆಮೇಲೆ, ಅಂದ್ರೆ ವರ್ಣಕ್ರಮ ಪೌರ್ವಾಪರ್ಯಂ ಅನ್ನೋದು ವರ್ಣಕ್ರಮತ್ವ ಅನ್ನೋದು ಒಂದೇ ಸಮಾನಾರ್ಥಕ. ಈ ವಿಧವಾಗಿ ಭಗವಂತನ ಬುದ್ಧಿಯಲ್ಲಿ ಪೌರ್ವಾಪರ್ಯಂ ವಿಶೇಷತಃ ಈ ಅಕ್ಷರಗಳ ಕ್ರಮ ವರ್ಣಗಳ ಕ್ರಮ ಭಗವಂತನ ಬುದ್ಧಿಯಲ್ಲಿ ನೆಲೆಸಿದೆ, ಸ್ಥಿರವಾಗಿ ಇದೆ. ಆದ್ದರಿಂದ ವರ್ಣೇಶು ತದ್ವತ್ ಸ್ವೀಕಾರ್ಯಂ ಪೌರ್ವಾಪರ್ಯಂ ಸದೋಪದೇಹೇ ಉಪಾಧಿ, ಉಪದೇಹೇ ಉಪಾದೇಹೇ, ಆ ಸದ್ ಉಪಾಧಿ ಭಗವಂತನ ಉಪಾಧಿ ಇದೆ ನೋಡ್ರಿ, ಅದು ಸದುಪಾಧಿ. ಏನು ಸದುಪಾಧಿ ಅಂದ್ರೆ, ಅಂದ್ರೆ ದೋಷರಹಿತವಾದ ಉಪಾಧಿ ಭಗವಂತನಲ್ಲಿ. ಆ ವರ್ಣಕ್ರಮ ನಮ್ಗೆ ಮರ್ತು ಹೋಗುತ್ತೆ, ಇವತ್ತೊಂದು ಅಯ್ಯೋ ಇನ್ನೊಂದು ನಾಳೆ ಅಂದ್ರೆ ವರ್ಣಕ್ರಮ ಏನೋ ಮರ್ತು ಹೋಗ್ತೀವಿ. ನಮಗೆ ಮರುವು ಅನ್ನೋದಿದೆ, ಭಗವಂತನಿಗೆ ಮರುವು ಇಲ್ಲ. ಆದ್ದರಿಂದ ಅದು ಸದುಪಾಧಿ, ಅವನದು ಒಳ್ಳೆ ಉಪಾಧಿ. ಅವನಿಗೆ ದೇವ್ರಿಗೆ ಒಂದು ಬಿಲಿಯನ್ ಇಯರ್ಸ್ ಕಳೆಗೆ ಬಂದಿತ್ತು ವರ್ಣಕ್ರಮ, ಆಮೇಲೆ ಮರ್ತೋಯಿತು ದೇವ್ರಿಗೆ ಇನ್ನೊಂದು ಕ್ರಮ ಬಂತು ಅಂತ ಹೇಳಕ್ ಆಗೋದಿಲ್ಲ. ಯಾವಾಗಲೂ ಭಗವಂತನಿಗೆ ನಿತ್ಯ ಬುದ್ಧಿ ಇದೆ, ಏಕರೀತಿಯಲ್ಲಿರುತ್ತೆ, ಅದು ಸದುಪಾಧಿ. ಆದ್ದರಿಂದ ಅಂತಹ ಸದುಪಾಧಿಯಿಂದ ಬಂದಿರುವಂಥದ್ದು ಆ ವರ್ಣಕ್ರಮ, ಅದು ವರ್ಣಗಳಲ್ಲಿ ಏಕರೀತಿಯಲ್ಲಿರುತ್ತೆ. ಆದ್ದರಿಂದ ಯಥಾ ಏಕಸ್ಯಾಂ ಈಶಬುದ್ಧೌ, ಒಂದೇ ರೀತಿಯಲ್ಲಿ ಭಗವಂತನ ಬುದ್ಧಿಯಲ್ಲಿ ಪೌರ್ವಾಪರ್ಯಂ ಪೂರ್ವ ಅಪರ ವರ್ಣಗಳ ಕ್ರಮ ಅನ್ನುವುದು ವಿಶೇಷತಃ ವಿಶೇಷವಾಗಿದೆ. ವರ್ಣೇಶು ತದ್ವತ್ ಸ್ವೀಕಾರ್ಯಂ, ವರ್ಣಗಳಲ್ಲಿ ಹಾಗೆ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಯಾವುದನ್ನು, ಪೌರ್ವಾಪರ್ಯಂ ಸ್ವೀಕಾರ್ಯಂ, ಪೂರ್ವ ಅಪರ ಮುಂದೆದ್ದು ಮುಂದೆ ಆಮೇಲೆದ್ದು ಆಮೇಲೆ, ಹೀಗೆ ನಾವು ಅದನ್ನು ಸ್ವೀಕರಿಸಬೇಕು. ಕಾರಣ ಸದೋಪದೇಹೇ, ಅದು ಒಳ್ಳೆ ಉಪಾಧಿಯಿಂದ ಯಾ ಭಗವಂತನ ಬುದ್ಧಿ ಅನ್ನೋದು ಒಳ್ಳೆ ಉಪಾಧಿ. ಆ ವರ್ಣಕ್ರಮ ಅನ್ನೋದು ಭಗವಂತ ಏಕರೀತಿಯಲ್ಲಿ ಯಾವಾಗಲೂ ಇಟ್ಟುಕೊಂಡಿರ್ತಾನೆ, ಆದ್ದರಿಂದ ಅದು ಹಾಗೇ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ನಿತ್ಯೇಶು ಅಪಿ ಪೌರ್ವಾಪರ್ಯಂ ವಿಸ್ಪಷ್ಟ ದುಷ್ಟಾಂತ ಮುಖೇನ ಪುನರ್ ಅಪಿ ಉಪಪಾದಯತಿ ಯಥಾ ಏಕಸ್ಯಾಮಿತಿ ನಚ ಈಶ ಬುದ್ಧೌ ಪೌರ್ವಾಪರ್ಯಂ ನಾಸ್ತಿ ಇತಿ ವಾಚ್ಯಂ. ನಿತ್ಯೇಶು ಏವ ಈಶ್ವರ ಜ್ಞಾನ ಇಚ್ಛಾ ಪ್ರಯತ್ನೇಶು ಪೌರ್ವಾಪರ್ಯ ದರ್ಶನಾತ್ ಬುದ್ಧೀನಾಮಪಿ ಪೌರ್ವಾಪರ್ಯಸ್ಯ ನ್ಯಾಯ ಪ್ರಾಪ್ತತ್ವಾತ್ ಉಪಾದೇಹೆ ಈಶ್ವರ ಬುದ್ಧಿ ಲಕ್ಷಣ ಉಪಾದೇಹೆ ಇತ್ಯರ್ಥ. ಈಶ್ವರ ಬುದ್ಧಿ ಲಕ್ಷಣ ಉಪಾಧಿಯಲ್ಲಿ ಅಲ್ಲಿರುವಂತದ್ದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪೌರ್ವಾಪರ್ಯ ದರ್ಶನಾತ್ ಬುದ್ಧೀನಾಮಪಿ ಪೌರ್ವಾಪರ್ಯಂ. ಭಗವಂತನಲ್ಲಿ ಇರುವಂತಹದ್ದು ನಿತ್ಯವಾಗಿರುವ ಭಗವಂತನ ಈಶ್ವರ ಜ್ಞಾನ ನಿತ್ಯ, ಅವನ ಇಚ್ಛಾ ನಿತ್ಯ, ಅವನ ಪ್ರಯತ್ನವು ನಿತ್ಯ. ಈ ವಿಧವಾಗಿ ನಿತ್ಯವಾಗಿರುವ ಭಗವಂತನ ನಿತ್ಯವಾದ ಈಶ್ವರ ಬುದ್ಧಿಯಲ್ಲಿ ನಿತ್ಯವಾದ ಈಶ್ವರ ಜ್ಞಾನ, ನಿತ್ಯವಾದ ಈಶ್ವರ ಇಚ್ಛಾ, ನಿತ್ಯವಾದ ಈಶ್ವರ ಪ್ರಯತ್ನ, ಇವೆಲ್ಲದರಲ್ಲಿಯೂ ನಿತ್ಯತ್ವ ಇದೆ. ಆದ್ದರಿಂದ ಅವನ ಬುದ್ಧಿಯಲ್ಲಿ ಇರುವ ವರ್ಣ ಕ್ರಮವು ನಿತ್ಯವಾಗಿದೆ. ಆ ನಿತ್ಯವಾದ ವರ್ಣಕ್ರಮದಿಂದ ಬಂದಿರುವಂತಹ ವೇದಗಳು ಕೂಡ ನಿತ್ಯವಾಗಿಯೇ ಇದೆ ಇರಬೇಕು ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದೇ ವಿಧವಾಗಿ ಅನಾದಿ ನಿತ್ಯಾನಾಮಪಿ ಕ್ರಮಿಕತ್ವಂ ಸವಿಸ್ತರಂ ಅನೇಕ ದುಷ್ಟಾಂತ ಉಕ್ತಿ ಉಕ್ತಿಯಾ ಉಪಪಾದಯತಿ ಯಥಾ ಏಕಸ್ಯಾಂ ಇತ್ಯಾದಿನ. ಅತಃ ಕ್ರಮಿಕಯೋಹೋ ಅಂದ್ರೆ ಕ್ರಮತ್ವ ಆರ್ಡರ್ಸ್, ಕ್ರಮಿಕಯೋಹೋ ಚ ಅನಾದಿತ್ವಂ ತತ್ವಂ ಋಣದ್ಧಿ ಕ ಇತ್ಯನೇನ ಅನಾದಿತ್ವ ಕ್ರಮಿಕತ್ವಯೋಹ ಏಕತ್ರ ಸಮಾವೇಶಂ ಅಸಹಮಾನಃ ಪ್ರಷ್ಟವ್ಯಃ ಕಿಂ ಸರ್ವತ್ರ ಅಯಂ ನಿಯಮಃ ವರ್ಣೇಷು ಏವ ವಾಯಿತಿ ನ ಆದ್ಯಃ ಈಶ್ವರ ಜ್ಞಾನ ಇಚ್ಛಾ ಪ್ರಯತ್ನೇಷು ಅನಾದಿಷು ಅಪಿ ಕ್ರಮಿಕತೆಯ ಸಂಪ್ರತಿಪನ್ನೇಷು ವ್ಯಭಿಚಾರಾತ್ ನ ದ್ವಿತೀಯಃ ನಿರ್ನಿಬಂಧನತ್ವಾತ್ ತತ್ರ ವಿಶೇಷ ಬಲಾತ್ ಘಟತ ಇತಿ ಚೇತ್ ಅತ್ರ ಅಪಿ ಬುದ್ಧಿ ಉಪಾಧಿ ವಶಾತ್ ಉಪಪದ್ಯತ ಏವ ಇತ್ಯಾಹ ಯಥಾ ಏಕಸ್ಯಾಮಿತಿ. ಒಟ್ಟಾರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಗವಂತನ ಬುದ್ಧಿಯಲ್ಲಿ ಏಕರೀತಿಯಲ್ಲಿ ವರ್ಣಕ್ರಮ ಅನ್ನುವುದಿದೆ, ಅವನ ಇಚ್ಛಾ ಪ್ರಯತ್ನ ಇವೆಲ್ಲವೂ ಕೂಡ ಏಕರೀತಿಯಲ್ಲಿ ಯಾವಾಗಲೂ ಇರುವಂಥದ್ದಾಗಿದೆ, ಅವು ನಿತ್ಯವಾಗಿದೆ. ಆದ್ದರಿಂದ ಅದೇ ವಿಧವಾಗಿ ಈ ಅಕ್ಷರ ಕ್ರಮ ಅವನಲ್ಲಿ ಬುದ್ಧಿಯಲ್ಲಿರುವಂಥದ್ದು ನಿತ್ಯವಾಗಿದೆ, ಆದ್ದರಿಂದ ಅದರಿಂದ ಬಂದಂತಹ ವೇದಗಳು ನಿತ್ಯವಾಗಿಯೇ ಇರಬೇಕು ಅನ್ನುವುದನ್ನು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ, ಯಾಕಂದ್ರೆ ಪ್ರಶ್ನೆಗಳು ತುಂಬಾ ಬರಬಹುದು. ಆದ್ದರಿಂದ ಪ್ರಶ್ನೆಗಳೇನೆಂದರೆ ಕೇಳ್ಬೋದು. ಹರೇ ಶ್ರೀನಿವಾಸ ಶಿಕ್ಷಣ ಅರ್ಪಣಿಸ್ತಾರೆ.